ஸ்ரீகுருப்யோ நம. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபாம் மணிக்ரீவ விமோசனம் ஸ்வநாமக்ரஹா தேவா நிதஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசஹர்ணசே உத்துங்கவாக்தரங்காய மத்வதுக்தாப்தயே நம. குருமகுலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்பூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராச்சிதானந்த லீலா கோபாலபாலிதான் வித்யாபயோநிதீம் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதாம் கஷ்டஹத்ருன்னஹ வித்யாமான்யான்மனீம் நம. வாதிராஜ பதத்வந்த வாரிஜாசக்தமானசாம் விஸ்வப்ரிய குரும் வந்தே மண்டோஹம் பீரிசுத்தயே. சத்யம் சத்யம் புனசத்யம் விஷ்ணுதீர்த்தப்ரசாதகஹ சர்வே காமா பவந்தேவா சரசோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞானவிமலம் சாந்தம் விஜயாக்யகுரும் பஜே ஸ்ரீகுருப்யோ நம. ஹரிஹி ஓம். வேதிகை வியாசனராகிருத்த கந்த ஸ்ரீபாதங்களவர ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಪುನಃ ಪುನಃ ಸಲ್ಲಿಸಿ ಕೂತಿರತಕ್ಕಂಥ ಎಲ್ಲ ಭಕ್ತವೃಂದಕ್ಕೂ ನಮಸ್ಕರಿಸಿ ವಿಜಯರಾಯರ ಆರಾಧನಾ ಅಂಗವಾಗಿ ಭಗವಂತನ ಸ್ಮರಣೆ. ವಿಜಯರಾಯರ ಆರಾಧನೆ ಅಂದರೆ ಏನು ಅಂದರೆ ಅವರು ತೋರಿಕೊಟ್ಟ ರೀತಿಯಲ್ಲಿ ಭಗವಂತನನ್ನ ನೆನೆಯುವುದು. ತುಂಬಾ ಜನ ದೊಡ್ಡವರೆಲ್ಲ ಬಂದಿದ್ದಾರೆ ಮಹಾನುಭಾವರು ನಮಗೆ ಅನುಗ್ರಹ ಮಾಡಲಿಕ್ಕೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಭಗವಂತನ ತೋರ್ತಾ ಹೋಗಿದ್ದಾರೆ. ಒಬ್ಬೊಬ್ಬರ ದೃಷ್ಟಿಯಲ್ಲಿ ಆ ಭಗವಂತನ ನೋಡಿದಾಗ ಆ ನೋಟವೇ ಬೇರೆ ಆಗುತ್ತೆ. ಒಂದೇ ಪದಾರ್ಥ ಆ ಪದಾರ್ಥವನ್ನು ನಾಲ್ಕು ಜನ ನೋಡಿದಾಗ ನಾಲ್ಕು ರೀತಿಯಾಗೂ ಕಾಣುತ್ತೆ. ಒಬ್ಬೊಬ್ಬರ ದೃಷ್ಟಿ ಬೇರೆ, ಒಬ್ಬೊಬ್ಬರ ದೃಷ್ಟಿ ಬೇರೆ. ಅದನ್ನೇ ತುಂಬಾ ಸುಂದರವಾಗಿ ಹೇಳುತ್ತಾರೆ. ಕೃಷ್ಣ ಕಂಸನನ್ನ ಕೊಂದು ನಿಂತ. ನಿಂತ ಕೂಡಲೇ ಯಾರ್ಯಾರಿಗೆ ಹೇಗೆ ಹೇಗೆ ಕಂಡ, ಅಪ್ಪ ಅಮ್ಮಂದ್ರಿಗೆ ಕೂಸಾಗೆ ಕಂಡ. ಅಷ್ಟು ದೊಡ್ಡ ಕಂಸನನ್ನು ಕೊಂದ ಕೃಷ್ಣ ಚಿಕ್ಕ ಕೂಸಾಗೆ ಅಯ್ಯೋ ನಮ್ಮ ಕೂಸು ಅಂತಲೇ ನೋಡಿದರು. ಇತ್ತ ಮಲ್ಲರೆಲ್ಲ ಕೂಡ ಮಲ್ಲಾನ ಅಶನಿಹಿ ವಜ್ರದಂತೆ ಕಾಣತಾ ಇದ್ದಾನೆ. ನೋಡಿದ ಕೂಡಲೇ ಕೃಷ್ಣ ಆ ರಂಗಮಂಟಪದಲ್ಲಿ ಬರುವಾಗ ಎಲ್ಲರ ದೃಷ್ಟಿ ಅಂದರೆ ಈ ಮಲ್ಲರೆಲ್ಲ ಇದ್ರು. ಆ ಮಲ್ಲರ ದೊಡ್ಡ ಗ್ಯಾಂಗೆ ಕೂತಿತ್ತು. ಅವರೆಲ್ಲರಿಗೂ ಹೆಸರು. ಅವರು ಮುಟ್ಟಿದರೆ ಸಾಕು ಮನುಷ್ಯರು ಬೂದಿಯಾಗ್ತಾರೆ ಅಂತ. ಅಷ್ಟು ಕ್ರೂರರು, ಅಷ್ಟು ಕ್ರೂರರು. ಅದು ಕಂಸನ ಪ್ರತಿರೋಧ. ಕಂಸ ಕ್ರೂರತ್ವಕ್ಕೆ ಪ್ರತೀಕ. ಅವನು ಅವರೆಲ್ಲ ಅನ್ನ ಹಾಕಿ ಬೆಳೆಸಲಿಲ್ಲ, ಕ್ರೂರತ್ವವೇ ಹಾಕಿ ಬೆಳೆಸಿಲ್ಲ. ಒಬ್ಬೊಬ್ಬರೂ ಪರ್ವತ ಕಾಯ. ಅಂಥವರನ್ನೆಲ್ಲ ಕೂಡ ಒಂದೇಟಿನಿಂದ ಸವರುವಂಥವರು ಇಬ್ಬರು. ಅವರೆಲ್ಲರೂ ಹೆದರುವಂತಹ ಇಬ್ಬರು ಚಾಣೂರ ಮುಷ್ಟಿಕ. ನಮಗೆ ಆ ಪಸರಾಂತಿ ನೋಡಿಲ್ಲದ ಕಾರಣ ಯಾರೋ ಚಾಣೂರ ಮುಷ್ಟಿಕ ಅಂದ್ರೆ ಪಕ್ಕ ಮನೆಯವರು ಅಂತ ಅಂದ್ಕೊಂತೇವೆ. ಒಂದು ಸಲ ಅವರನ್ನು ನೋಡಿದ್ರೆ ಸಾಕು, ಮತ್ತೆ ನಾವು ನಿದ್ದೆ ಮಾಡಲ್ಲ ಇಡೀ ಜನ್ಮ. ಅಂಥ ಪರ್ಸನಾಲಿಟಿ, ಅಂಥ ಕ್ರೂರತ್ವ. ಅವರೆಲ್ಲ ನೋಡ್ತಾ ಇದ್ದಾರೆ. ಈ ಕಂಸ ಇಷ್ಟು ಹೆದರಿ ಹೆದರಿ ಸಾಯ್ತಾ ಇದ್ದಾನಲ್ಲ, ಆ ವ್ಯಕ್ತಿಗಳಿಬ್ಬರು ಹೇಗಿರ್ತಾರೆ ಅಂತ ನೋಡುತ್ತಾ ಇದ್ದಾರೆ. ನೋಡಿದಾಗ ಬಂದದ್ದೇ ಚಿಕ್ಕ ಚಿಕ್ಕ ಇಬ್ಬರು ಹುಡುಗರು. ಬರೋದೆ ಹೇಗೆ ಬರ್ತಾ ಇದ್ದಾರೆ ಅಂದರೆ ಭುಜದ ಮೇಲೆ ಆ ಕುವಲಯ ಪೀಡ ಆನೆಯನ್ನ ಸಂಹಾರ ಮಾಡಿದ್ದಾರೆ. ಆನೆಯನ್ನ ಸಂಹಾರ ಮಾಡಿ ಆನೆಯ ದಂತ ಕೀಳಿದ್ದಾರೆ. ಬಿಳಿ ದಂತ ಕೀಳುವಾಗ ಆ ದಂತಕ್ಕೆಲ್ಲ ಅದರ ರಕ್ತ, ಆ ರಕ್ತ ಸಹಿತವಾದ ದಂತ ಕೀಳಿ ಭುಜದ ಮೇಲೆ ಹಾಕೊಂಡ್ರೆ ಅದಕ್ಕೆ ಆಚಾರ ಅಂತಾರೆ, ಬರೀ ಒಣ ದೇವರು ದೇವರು ಅಂದ್ರೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಇರಲಿ, ಬಣ್ಣ ಬರಲಿ ಅಂದರು. ದೇವರನ್ನು ಚಿಂತನೆ ಮಾಡುವಾಗ ಬಣ್ಣದಿಂದ ಚಿಂತನೆ ಮಾಡಿ, ಕೃಷ್ಣ ನೀಲಿ ಬಣ್ಣ, ಹುಟ್ಟದ್ದು ಒಳ್ಳೆ ಪೀತಾಂಬರ, ಆಪೋಸಿಟ್ ಕಾಂಬಿನೇಷನ್ ಎತ್ತಿ ಕಾಣುತ್ತಾ ಇದ್ದಾನೆ. ಅಂತಹ ಪೀತಾಂಬರ ಹುಟ್ಟವ ಮೇಲೆ ಬಿಳಿ ದಂತ ಹಾಕೊಂಡಿದ್ದಾನೆ, ಅದು ಬೇರೆದೇ ಕಲರ್ ಇದೆ, ಅದಕ್ಕೆ ಕೆಂಬಣ್ಣದ ರಕ್ತ ಸುರಿತಾ ಇದೆ. ಆ ಕೃಷ್ಣನ ಮೇಲೆ ಅದು ಬೀಳತಾ ಇದ್ರೆ ಮೈಯೆಲ್ಲ ಬಹಳ ಚೆನ್ನಾಗಿ ಕಾಣತಾ ಇದ್ದಾನಂತೆ. ಎಷ್ಟಿದ್ದ ಕೃಷ್ಣ ಅಂದ್ರೆ ಆ ದಂತಕ್ಕೆ ಅರ್ಧಕ್ಕಿದ್ದ, ಆ ದಂತಕ್ಕೆ ಅರ್ಧಕ್ಕಿದ್ದ, ಆ ದಂತ ಹೊತ್ತುಕೊಂಡು ಬರ್ತಾ ಇದ್ದಾನೆ ಬಲರಾಮ. ಇನ್ನ ಆಪೋಸಿಟ್ ಕಾಂಬಿನೇಷನ್ ಹೇಗಿದ್ದಾನೆ, ಬಂಗಾರದ ಬಣ್ಣ, ಅಪ್ಪಟ ಬಂಗಾರ, ಹುಟ್ಟದ್ದು ಅಪ್ಪಟ ನೀಲಿ ಬಣ್ಣ ವಸ್ತ್ರ. ಅದಕ್ಕೆ ಹೇಳ್ತಾರೆ, ವಸ್ತ್ರ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಉಟ್ಕೊಳ್ಳೋದು ಕಣ್ಣಿಂದ ಸೆಲೆಕ್ಟ್ ಮಾಡಬಾರ್ದಂತೆ. ಅಂದ್ರೆ ಕಣ್ಣಿಗೆ ಬಣ್ಣ ಸರಿ ಹೋದ್ರೆ ಆಗಲ್ಲ, ಮೈಗೆ ಬಣ್ಣ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ನಮ್ಮ ಮೈಗೆ ತಕ್ಕಂತ ಬಣ್ಣ ಅಲ್ವಾ ಅದು ಸ್ವಾಮಿ ಹಾಕ್ತಾನಲ್ಲಿ, ಬಹಳ ಚೆನ್ನಾಗಿರುತ್ತೆ. ಬಲರಾಮ ಬಂಗಾರದ ಬಣ್ಣ, ನೀಲಿ ಪೀತಾಂಬರ, ಇಬ್ಬರು ಕೂಡ ಎಲೆ ಹಸರು ಪೇಟೆಯನ್ನು ಕಟ್ಟಿದ್ದಾರೆ. ಅಯ್ಯೋನ ಪಿಂಚ ಇಟ್ಟಿದ್ದಾನೆ ಮಹಾನುಭಾವ, ನಾನು ಬೇರೆ ಅಂತ ತೋರ್ಲಿಕ್ಕಾಗಿ. ಸರಿ, ಇಬ್ಬರು ಕೂಡ ಆ ರಕ್ತ ಬೀಳತಾ ಇದೆ, ಮುಖ ಎಲ್ಲ ಚೆಲ್ಲಿದೆ ರಕ್ತ ಆನೆಯನ್ನು ಕೊಲ್ಲುವಾಗ. ನೋಡಿದರೆ ಚಿಕ್ಕ ಮಕ್ಕಳು, ಎಳೇ ಮುಖ, ಎಲ್ಲ ಎಳೆ ಕೈ ಎಳೆ ಮುಖ ಹಾಕೊಂಡು ಬರ್ತಾ ಇದ್ದಾರೆ. ಅದನ್ನು ನೋಡಿ ಮಲ್ಲರೆಲ್ಲ ಪಕ್ಕನೆ ನಕ್ಕರಂತೆ, ಇವರು ಸರಿ ನಾವು ಜಗಳ ಆಡೋದ, ಅದು ನಾವೆಲ್ಲ ಕೂಡ ನೋಡಿದ್ರೆ ಸಾಕು ಬೋಧಿ ಆಗ್ತಾರೆ, ಇಂಥವ್ರು ಸರಿ ನಾವ, ಅಯ್ಯೋ ಕಂಸನಿಗೆ ಬುದ್ಧಿ ಇಲ್ಲ ಅಂದುಕೊಂಡ್ರೆಲ್ಲರೂ ಕೂಡ. ನೋಡಿ ಒಂದು ವ್ಯಕ್ತಿಯನ್ನು ನೋಡಿದಾಗ ಆಚಾರ್ಯ ಮುಂದಕ್ಕೆ ಬರಬೇಕು, ಅಲ್ಲ ನೀವು ಎಲ್ಲಿ ಕೂತಿದ್ದು ಸೆಳ್ಕೊಂಡ್ ಬರ್ತಾರೆ ಜನ, ವ್ಯಕ್ತಿತ್ವ ಅಂತ ಅಲ್ಲಿ ದಾಸರಂತಾರೆ, ಬೆಲ್ಲದ ಅಚ್ಚಿನ ಬೊಂಬೆ ಎಂದದು ಎಲ್ಲರಿಗೂ ಬೇಕಾಗುವುದು. ಅದಕ್ಕೆ ಎಲ್ಲರೂ ಎಲ್ಲಿ ಕೂತಿದ್ದು ಸೆಳ್ಕೊಂಡ್ ಬರ್ತಾರೆ ಅವರನ್ನು ಅವತತ್ತರ. ಸರಿ, ನಂತರ ಇಬ್ಬರು ಬರ್ತಾ ಇದ್ದಾರೆ. ಇಬ್ಬರು ಕಂಡದ್ದು ಮೊದಲು ಅಯ್ಯೋ ಚಿಕ್ಕ ಮಕ್ಕಳು, ಜನರು ನೋಡುತ್ತಾ ಇದ್ದಾರೆ, ಇಬ್ಬರು ಚಿಕ್ಕ ಮಕ್ಕಳು ಅವರನ್ನ ಅನ್ಯಾಯವಾಗಿ ಕೊಲ್ತಾ ಇದ್ದಾನೆ ಕಂಸ. ಇಷ್ಟೆಲ್ಲ ಇತ್ತು, ಹಾಹಾಕಾರ ಶುರುವಾಯಿತಂತೆ. ಕೃಷ್ಣ ಏನಿಲ್ಲ, ನಗತಾ ಇದ್ದಾನೆ, ಒಂದು ಸಲ ಹಾಗೆ ಇಟ್ಕೊಂಡಿದ್ದಾನೆ, ಗದೆ ತರ ಇಟ್ಕೊಂಡಿದ್ದಾನೆ, ತಿರುಗ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಎಲ್ಲರೂ ಹಾಹಾಕಾರ ಶುರು ಮಾಡಿದ್ರು. ಯಾಕೆ ಅಂದ್ರೆ ಅದೊಂದಿರುತ್ತೆ ನೋಡಿ, ನಮಗೂ ಕೂಡ ಯಾರಾದರೂ ವ್ಯಕ್ತಿಗಳನ್ನು ನೋಡಿದಾಗ ಪರಿಚಯ ಇರಲ್ಲ ಎಂದು ನೋಡಿರಲ್ಲ, ಅದೇನೋ ಅಭಿಮಾನ ಉಕ್ಕತ್ತೆ, ಅದು ನಮಗೂ ಗೊತ್ತಿರಲ್ಲ, ಅವರಿಗೂ ಹಾಗೆ ಆಗತ್ತೆ. ಅದು ಒಳಗೆ ಫಿಕ್ಸ್ ಮಾಡಿರ್ತಾನೆ ಸ್ವಾಮಿ, ನಮಗೇನೋ ಪರಿಚಯ ಇಲ್ಲ, ನೋಡಿದ ಕೂಡಲೇ ಅಭಿಮಾನ ಯಾಕೆ ಬರ್ತಾ ಇದೆ ಅಂದ್ರೆ ಹಿಂದೆ ಏನೋ ಗಂಟು ಕೂತಿದೆ ಕರ್ಮದ್ದು, ಅದಕ್ಕೆ ಅಭಿಮಾನ ಬರ್ತಾ ಇದೆ ಅಂತ ಅರ್ಥ. ಕೃಷ್ಣ ಸೆಳೆದು ಬಿಡ್ತಾ ಇದ್ದಾನೆ ಎಲ್ಲರ ಮನಸ್ಸನ್ನ, ಎಲ್ಲರೂ ನೋಡ್ತಾ ಇದ್ದಾರೆ, ಅದೇನೋ ಅಭಿಮಾನ. ಅಷ್ಟರವರೆಗೆ ಮಥುರಾಪುರಿಯ ಜನ ಕೃಷ್ಣನ್ನ ನೋಡ್ಲಿಲ್ಲ, ಆದರೆ ಎಲ್ಲರಿಗೂ ಅಭಿಮಾನ, ಅಯ್ಯೋ ಕೂಸನ್ನ ಕೊಲ್ತಾನೆ ಕೊಲ್ತಾನೆ ಕೊಲ್ತಾನೆ. ಗಟ್ಟಿಯಾಗಿ ಓದಲೋದು ಶುರು ಮಾಡಿದ ಕೂಡಲೇ ಬಲರಾಮ ಶುರು ಮಾಡಿದ, ಸಾಕು ಸುಮ್ಮನೆ ಇರಿ, ಯಾಕೆ ಹೀಗಂತಾನೆ ಅಂದ್ರೆ ಹೇಳ್ತಾರೆ, ನೀವು ಮುಂದೆ ಸಂತೋಷದಿಂದ ಒದರಲಿಕ್ಕಿದೆ. ಒಂದೊಂದು ಬಾಲ್ ಹೊಡೆದಾಗ ಸಿಕ್ಸರ್ಗೆ ಹಾರತಾರಲ್ಲ, ಆ ಥರ ಒದರಲಿಕ್ಕಿದೆ, ಶಕ್ತಿ ಬೇಕು, ಈಗ ಸುಮ್ಮನೆ ಇರಿ. ಎಲ್ಲರೂ ಸುಮ್ಮನೆ, ಅದು ಹುಡುಗರು ಏನೋ ಹೀಗೆ ಮಾತಾಡ್ತಾರಲ್ಲ. ಸರಿ, ಶುರು ಆಯಿತು, ಗ್ರೀನ್ ಸಿಗ್ನಲ್ ಕೊಟ್ಟರು, ಆಯಿತು
ಅಲ್ಲ ಇಷ್ಟು ನೀವು ನೋಡಿದ್ರೆ ಹೋಗಿ ಅಂತ ಕೇಳ್ತೀರಾ? ನಾನು ನೋಡಿಲ್ಲ, ವೇದವ್ಯಾಸರು ವರ್ಣನೆ ಮಾಡುತ್ತಾರೆ ಹರಿವಂಶದಲ್ಲಿ ಅದ್ಭುತವಾಗಿ. ನೀವು ಯಾರು ಕೇಳಲಿಲ್ಲ, ಪುರಾಣಗಳೇ ಕೇಳಲಿಲ್ಲ. ಯಾಕೆ? ನಮ್ದು 2020 ಮ್ಯಾಚ್ ತರ 7 ದಿವಸದ ಪ್ರವಚನದಲ್ಲಿ ಯಾವ ಪುರಾಣ ಹೇಳಲಿಕ್ಕಾಗಲ್ಲ. ಸರಿಯಾಗಿ ಪುರಾಣ ಕೇಳಿದ್ರೆ ಅದ್ಭುತವಾಗಿರುತ್ತೆ. ಹರಿವಂಶ ವರ್ಣನೆ ಮಾಡ್ತಾ ಇದ್ರೆ ನೀವು ಈ ಲೋಕದಲ್ಲಿರಲ್ಲ, ಎಲ್ಲೋ ಹೋಗ್ಬಿಡ್ತೀರ. ಅಂಥ ಅದ್ಭುತವಾದ್ದು. ಅಲ್ಲಿ ಹೇಳುತ್ತಾರೆ, ಕೃಷ್ಣ ನೋಡಿದ, ಇರಿ ಇರಿ ಅಂತ ಹೇಳಿದ, 800,000 ಕಂಸ ಹಿಡಿದ, ಶುರು ಆಗಲಿ, ಆದಷ್ಟು ಬೇಗ ಕೊಂದ್ರೆ ಸಾಕು ಇವರನ್ನ, ಟೆನ್ಷನ್ ಶುರು ಆಗಿದೆ. ಯಾಕೆ, ಎಲ್ಲಿ ಕೊಲ್ತಾನೋ ಇವ. ಅದಕ್ಕೆ ಹೇಳ್ತಾರೆ, ನಾನೇ ದೇವರು ಅಂತ ಯಾರ ತಲೆಯಲ್ಲಿರುತ್ತೆ ಅವನಿಗೊಂದೇ ಬಾಧೆ, ಯಾವಾಗ ಸಾಯ್ತೀನೋ ಅಂತ. ಸಾವಿಗೆ ಹೆದರಿ ಹೆದರಿ ಸಾಯ್ತಾನಂತೆ, ನಾನೇ ದೇವ ಅಂದವ, ಅವನೇ ಕಂಸ. ಸರಿ, ಶುರು ಮಾಡಿತು. ಚಾಣೂರ ಮುಷ್ಟಿಕರು ಅವರು ಬಂದು ನಿಂತರು. ನಿಂತರು, ಇವರು ಏನು ಮಾಡ್ತಾರೆ ನೋಡೋಣ. ಹುಡುಗರಲ್ಲ, ಮೊದಲು ಅವಲೇ ಹೊಡೆಯಲಿ, ನಂತರ ನೋಡೋಣ. ಹೊಡಿ ಹೊಡಿ ಬಾ. ಅಷ್ಟರೊಳಗೆ ಕೃಷ್ಣ ಬಲರಾಮರಿಬ್ಬರು ಬಂದ್ರು. ಅವರು ನೋಡ್ತಾ ಇರುವಾಗಲೇನೆ, ನಮಗಿರುತ್ತಲ್ಲ ಮನೆಯಲ್ಲಿ ನೀರು ಬಿದ್ದಿರುತ್ತೆ ಮೊಜಾಯಿಕ್ ಫ್ಲೋರಿನ ಮೇಲೆ, ಗೊತ್ತಾಗಲ್ಲ, ಬಿದ್ದ ಮೇಲೆ ಗೊತ್ತಾಗುತ್ತೆ ನೀರಿದೆ ಅಂತ. ಅದೇ ಥರ ಅವರಿಗೇನು ಗೊತ್ತಾಗ್ತಾ ಇಲ್ಲ, ಎಬ್ಬಿಸಿಯೇ ಬಿಟ್ಟಿದ್ದಾರೆ ಮೇಲಕ್ಕೆ. ಆ ಪರ್ವತ ಮೇಲಕ್ಕಿದೆ ಚಿಕ್ಕ ಹುಡುಗರ ಕೈಯಲ್ಲಿ. ಅವರಿಗೆ ಆಶ್ಚರ್ಯ, ಆಕಾಶಕ್ಕೆ ಹೇಗೆ ಹೇಳ್ತಾ ಇದ್ದೀವಿ ಅಂತ. ಎಬ್ಬಿಸಿದ್ದಾಯಿತು, ಹೊಡೆದದ್ದಾಯಿತು, ಮುಗಿಸಿದ್ದೇ ಆಯ್ತು ಅವರನ್ನ. ಎಲ್ಲರಿಗೂ ಹಾಹಾಕಾರ. ಯಾರು ಮಲ್ಲರಿಗೆ ಕೊಂದು ಬಿಡ್ತಾ ಇದ್ದಾರೆ, ಅವರಿಗೆ ಮಾತಾಡಲಿಕ್ಕೆ ಅವಕಾಶವೇ ಇಲ್ಲ. ಅವರು ಸತ್ತತ್ತು ಹೇಗೆ ಅಂದ್ರೆ ಆಶ್ಚರ್ಯದಲ್ಲಿ ಸತ್ತರಂತೆ. ಯಾಕೆ, ಈ ವಸ್ತು ಆಶ್ಚರ್ಯತಮ, ಅವನು ಆಶ್ಚರ್ಯದಲ್ಲಿ ಮುಳುಗಿಸಿಯೇ ಕೊಂದ ಕೃಷ್ಣ. ಅದಕ್ಕೆ ನೋಡ್ತಾ ಇದ್ದಾರೆ ಈ ದೊಡ್ಡ, ಅದೇ ಸುಧಾದಲ್ಲಿ ಹೇಳ್ತಾರೆ ಮಹಾಮಲ್ಲಭಂಗನ್ಯಾಯ ಅಂತ. ಎಲ್ಲ ಮಲ್ಲರಿರ್ತಾರೆ, ಅವರೆಲ್ಲರನ್ನು ಹೊಡಿಬೇಕಾಗಿಲ್ಲ. ಅವರಿಗೆ ಟಾಪ್ ಮೋಸ್ಟ್ ಇರ್ತಾರಲ್ಲ, ಅವನು ಹೊಡೆದ್ರೆ ಸಾಕು ಮಿಕ್ಕರು ಓಡ್ತಾರೆ. ಎಲ್ಲರಿಗೂ ಹೆದರಿಕೆ ಶುರುವಾಗಿದೆ. ಇಬ್ಬರನ್ನ ನೋಡೋದ್ರೊಳಗೆ ಪುಡಿ ಮಾಡಿ ಕೊಂದಾಯಿತು. ಸೈಲೆಂಟ್ ಆಗಿ ಪಿಸ್ಟಲ್ ಇಂದ ಕೊಂದಂತ ಕೊಂದು ಬಿಟ್ಟಿದ್ದಾರೆ ಇಬ್ಬರನ್ನ. ಎಲ್ಲರೂ ನೋಡ್ತಾ ಇದ್ದಾರೆ, ನಡಕ ಬರ್ತಾ ಇದೆ. ಮಲ್ಲಾರಾಮ್ ಅಶನಿಹಿ. ಇಲ್ಲಿ ಅದೇ ಕೃಷ್ಣ ಅವರಿಗೆ ನಡಕ ಹುಟ್ಟಿಸಿದರೆ ಅಪ್ಪ ಅಮ್ಮಂದ್ರಿಗೆ ಸಂತೋಷವಾಗಿ, ಅಯ್ಯೋ ನಮ್ ಕೂಸು ಹೇಗೆ ಹೊಡಿತಾ ಇದೆ ನೋಡು ಅಂತ ಹಾಗೆ ನೋಡ್ತಾ ಇದ್ದಾರೆ. ಇನ್ನ ಈಚೆ ಎಲ್ಲ ಜನಗಳಿಗೆ ಅಪ್ಪ ನಮ್ಮವ 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 ಅಂತ. ಒಂದೇ ವ್ಯಕ್ತಿ ಎಲ್ಲರಿಗೆ ಹೇಗೆ ಕಾಣುತ್ತಾರೆ ಅಂತ ಹೇಳಿದರೆ, ಇನ್ನ ಹೆಚ್ಚು ಹೋಗಲ್ಲ, ಅಲ್ಲಿ ನಿಲ್ಲಿಸ್ತೇನೆ. ಯಾಕೆ ಭೀಮಸೇನ ಇರುತ್ತೆ ಬರಬೇಕು ನಾನು, ಯಾಕೆ ಕೊಟ್ಟ ಸಮಯ ಅವಾಗೆ 20 ನಿಮಿಷ ಆಗೋಗ್ಬಿಟ್ಟಿದೆ. ನನ್ನ ಲೋಪ ಇದೆ, ಕೊಟ್ಟ ವಿಷಯ ಪೂರ್ಣ ಹೇಳಲಾರೆ, ವಿಷಯದಲ್ಲಿ ಸ್ವಲ್ಪ ಮಾತ್ರ ಹೇಳಿ ಹೋಗ್ತಾ ಇರ್ತೇನೆ. ನನಗೆ ತುಂಬಾ ಸಮಯ ಬೇಕು, ಆಕಾರ ಸದೃಶ ಸಮಯ ಬೇಕಾಗುತ್ತೆ ನನಗೆ. ಸರಿ 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 ಸರಿ. ಇಲ್ಲಿ ಕೂಡ ಅಷ್ಟೆ, ಸಂದರ್ಭ ಹೀಗೆ ಬಂದಿದೆ. ವಿರಾಟನ ನಗರದಲ್ಲಿ ದ್ರೌಪದಿ ದೇವಿಯ ಚೆಲುವಿಕೆಗೆ ಮರುಳಾದ ಕೀಚಕನನ್ನ ಕರೆದರು ಭೀಮಸೇನ ದೇವರು. ದ್ರೌಪದಿ ದೇವಿಗೆ ಹೇಳಿದರು, ಆಕೆ ಬಂದು ಏನು ಮಾಡಲಿ, ಇವನ ಕಾಟ ಜಾಸ್ತಿ ಆಗಿದೆಲ್ಲ ಅಂದ್ರೆ ಹೆದರಿಕೆ. ಯಾಕೆ, ಸ್ವಾಮಿ ಸಂಕಲ್ಪದಂತೆ ಎಲ್ಲ ಆಗುತ್ತದೆ. ಅಲ್ಲಿ ನೋಡಿ ಭೀಮಸೇನ ದೇವರ ಮಾತು, ನಾನಿದ್ದೇನೆ, ಯಾಕೆ ಹೆದರ್ತೀಯ ಎಂದೆಂದಿಗೂ. ಅದನ್ನ ಕೃಷ್ಣ ಹೇಳುತ್ತಾನೆ, ವಿದ್ವಾನ್ ಅಂದ್ರೆ ಯಾರು, ವಿದ್ವಾಂಸ ಅಥವಾ ಬ್ರಹ್ಮಜ್ಞಾನಿ, ಬ್ರಹ್ಮನನ್ನ ತಿಳ್ಕೊಂಡವ ಅಂದ್ರೆ ಯಾರು ಅಂದರೆ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ ಅಂತ ಹೇಳ್ತಾನೆ ಕೃಷ್ಣ. ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಬ್ರಹ್ಮವಿತ್ ಅಂದ್ರೆ ದೇವರನ್ನ ತಿಳದವ ಅಂದ್ರೆ ಅರ್ಥ ಗೊತ್ತ ಅಂದ್ರೆ, ಬ್ರಹ್ಮೈವ ಸ್ವತಂತ್ರಂ ಇತಿ ಜ್ಞಾನಿ, ದೇವನೊಬ್ಬನೇ ಸ್ವತಂತ್ರ ಅಂತ ಎಚ್ಚರ ಯಾರಿಗೆ ಸದಾ ಪುಟಿದೆದ್ದಿರುತ್ತೋ ಅವ ಬ್ರಹ್ಮಜ್ಞಾನಿ. ಅಂಥ ಬ್ರಹ್ಮಜ್ಞಾನಿ ಯಾರು ಅಂದ್ರೆ ನಮ್ಮ ಭೀಮಸೇನ ದೇವರು. ಅದ್ಭುತವಾದ ಪರಿಚಯ ಭೀಮಸೇನ ದೇವರದ್ದು. ಅವರು ಹೇಳುತ್ತಾರೆ, ಸ್ವಾಮಿ ಇದ್ದಾನೆ ರಕ್ಷಕ, ಹೆದರಬೇಡ, ಅವನನ್ನ ಶಾಲೆಗೆ ಕರೆಸಿ. ಆವಾಗ ತಾವು ಸ್ತ್ರೀ ರೂಪ ತೊಟ್ಟು ಹೋಗ್ತಾ ಇದ್ದಾರೆ. ಯದ್ಯಪಿ ಭಾರತದಲ್ಲಿ ಬರುತ್ತೆ ಸ್ತ್ರೀ ರೂಪ ತೊಟ್ಟು ಹೋದದ್ದು, ನಾವು ಯಾರು ಹೇಳಲ್ಲ. ಯಾಕೆ, ನಾವು ಅವಸರ ಭಾಗವತದಲ್ಲಿ ಭಾರತದಲ್ಲಿ ನಾವು ಹೇಳಲ್ಲ. ಅದು ನಿಮಗೂ ಕೇಳೋ ಪ್ರಸಂಗ ಬರಲ್ಲ. ಯಾಕೆ ಇದಷ್ಟು ನಾನು ನೆನಪು ಮಾಡ್ಕೊಂಬಲ್ಲ. ವಿಜಯದಾಸರಿಗೆ ಅದೇ ಕಾಣಿಸ್ತು. ಹೇಗೆ ಕಾಣಿಸ್ತಪ್ಪ ಅಂದ್ರೆ ಅವರು ನೋಡಿದವರಲ್ಲಿ ಒಬ್ಬರಾಗಿದ್ರು. ಇವಾಗ ನಿಮಗೆ ಯಾವುದು ಈ ಹುಡುಗರಿಗೆ ಏನು ಆ ವೇಷ ಹಾಕ್ತಾರಲ್ಲ, ಅದು ಯಾವ ಶೋ? ಫ್ಯಾನ್ಸಿ ಡ್ರೆಸ್. ಒಂದು 100 ಜನ ಹುಡುಗರು ಇರ್ತಾರೆ, ಅದರಲ್ಲಿ ನಮ್ಮ ಕೂಸು ಅದೇನೋ ಫ್ಯಾನ್ಸಿ ಡ್ರೆಸ್ ಹಾಕಿದೆ, ಹೇಳುತ್ತೆ ನಾನು ಹಾಕ್ತೇನೆ ಬನ್ನಿ. ಎಲ್ಲ ಸ್ಟೇಜಲ್ಲಿ ಮುಂದೆ ಕೂತಿರ್ತೀರಾ, ಸ್ಟೇಜಲ್ಲಿ ಒಬ್ಬರೊಬ್ಬರು ಒಬ್ಬರೊಬ್ಬರು ಬರ್ತಾ ಇದ್ರೆ ಹೇಳಿಲ್ಲ ಯಾವಾಗ ಬರ್ತದೆ ನಮ್ಮ ಕೂಸು ಅಂತ ಹೇಳಿಲ್ಲ. ಅವಾಗ ಎಲ್ಲರಿಗೂ ಟೆನ್ಷನ್, ನಮ್ಮ ಕೂಸು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಬರುತ್ತೆ ಅಂತ ಹೇಳಿ ಕಾಲ್ ಮೇಲೆ ನಿಂತಿರ್ತಾರಲ್ಲ. ಆ ಕೂಸು ಬಂದ ಕೂಡಲೇ ಆ ಕೂಸಿಗೆ ಸಂಬಂಧಪಟ್ಟವರಲ್ಲ, ಓ ಶುರುವಾಗೇ ನಮ್ದು ಬಂತು ಬಂತು. ಎಲ್ಲರೂ ಕೂತಿದ್ದೀರಾ, ಎಲ್ಲ ಆಚಾರ್ಯರು ಬರ್ತಾ ಇದ್ದಾರೆ, ನಮಸ್ಕಾರ. ರಾಮಚಂದ್ರಾಚಾರ್ಯ ಬಂದ ಕೂಡಲೇ ಅಲ್ವಾ ಹೇಳಿದ್ರೆ ಸತ್ಯ. ಯಾಕೆ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಹಾಕಿದ ಮುದ್ರೆ ಅಂತಹದ್ದು ಅಲ್ಲಗಳೆಯಲಾರದ್ದು. ಹೌದು, ಇದು ವ್ಯಕ್ತಿತ್ವದ ಮುದ್ರೆ. ವ್ಯಕ್ತಿತ್ವದ ಮುದ್ರೆ ನಮ್ಮಲ್ಲಿ ಬಿತ್ತ ಅದನ್ನ ಕೇಳಲಿಕ್ಕಾಗಲ್ಲ, ಕೇಳಲಿಕ್ಕಾಗಲ್ಲ. ರಾಮಚಂದ್ರಾಚಾರ್ಯರಿಗೆ ಸಜ್ಜನರಲ್ಲಿ ಇಂಥ ಮುದ್ರೆ ಬಿದ್ರೆ ಭೀಮಸೇನ ದೇವರಿಗೆ ಹೇಗಿರಬೇಕ್ರಿ? ಎಂಥ ವ್ಯಕ್ತಿ! ಭೀಮಸೇನ ದೇವರ ಪರಿಚಯ ಭಾರತ ಮಾಡಿಕೊಡುತ್ತೆ, ಭಾರತ ಭೀಮಸೇನ ದೇವರ ಪರಿಚಯ ಮಾಡಿಕೊಡುತ್ತೆ. ಪಾಂಡವರು ಕಾಡಿಗೆ ಹೊರಡ್ತಾ ಇದ್ದಾರೆ, ಕಾಡಿಗೆ ಹೊರಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಇಡೀ ಆ ಹಸ್ತಿನಾಪುರಿಯ ಜನ, ಅದರಲ್ಲಿ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಂತೆ, ಚಿಕ್ಕ ಹುಡುಗರು ಮೊದಲುಕೊಂಡು ಮುದುಕರ ಪರ್ಯಂತ ಹೆಣ್ಣು ಮಕ್ಕಳೆಲ್ಲ ಪ್ರಾರ್ಥನೆ ಮಾಡಿದರಂತೆ. ಏನಂತ ಅಂದ್ರೆ, ಭೀಮ ಚೆನ್ನಾಗಿರಲಿ, ಭೀಮ ಚೆನ್ನಾಗಿರಲಿ ಅಂತ ದೇವರು. ಅದೇನ್ರಿ ಮಿಕ್ಕವರೆಲ್ಲ ಬೇಡವಾ ಅಂದ್ರೆ, ಭೀಮ ಚೆನ್ನಾಗಿದ್ರೆ ಸಾಕು, ಮಿಕ್ಕವರೆಲ್ಲ ಚೆನ್ನಾಗಿ ಇದ್ದೇ ಇರುತ್ತಾರೆ. ಇದು ನೋಡಿ ಎಂಥ ಇದು ಸ್ವಚ್ಛವಾದ ವಿಚಾರ. ಆ ಅರಗಿನ ಮನೆಗೆ ಇವರನ್ನಿಟ್ಟು ಬೆಂಕಿ ಹಚ್ಚಬೇಕು ಅಂತ ದುರ್ಯೋಧನನ ಪ್ರಯತ್ನ, ಅವನವರನ್ನು ಇಟ್ಟು ಬೆಂಕಿ ಹಚ್ಚಿ ಆ ಬಿಲ ಮಾರ್ಗದ ಮೂಲಕ ಓಡತಾ ಇದ್ದಾರೆ. ಯಾರು ಇಷ್ಟು ಜನರನ್ನ ಹೊತ್ತುಕೊಂಡು ಹೋಗಿದ್ದು? ಒಬ್ಬರೇ. ಇಬ್ಬರನ್ನ ಹೆಗಲಲ್ಲಿ, ಇಬ್ಬರನ್ನ ಕೊಂಕಳಲ್ಲಿ, ಇಬ್ಬರನ್ನ ಒಬ್ಬರ ತಲೆ ಮೇಲೆ, ತಾಯಿಯನ್ನ ತಲೆ ಮೇಲೆ ಇಟ್ಟುಕೊಂಡು ಓಡತಾ ಇದ್ದಾರೆ. ನಾವು ಬಸ್ ಜರ್ನಿ ಮಾಡ್ತೀವಲ್ಲ, ನಾವೇನಾದ್ರೂ ಓಡ್ತೀವ? ಕೂತೇ ಇರ್ತೀವಿ, ಊಟ ಮಾಡಿದ್ದು ಕೂತದ್ದು ಅಲ್ಲಿ ಇಳಿದದ್ದು, ಇಳಿದ ಕೂಡಲೇ ಸುಸ್ತಾಗಿರುತ್ತೆ, ಅದೇನ್ ಮಾಡಿದ್ವು? ಅದೇ ತರ ಓಡಿದ್ದು ಭೀಮಸೇನ, ಆದರೆ ಬಿದ್ದದ್ದವರು ಸುಸ್ತಾಗಿ ಬಿದ್ದರಂತೆ ಅಪ್ಪ ಅಂತ. ಅದೇ ತರ ಭೀಮ ಒಬ್ಬನಿದ್ರೆ ಸಾಕು, ಎಲ್ಲರೂ ಚೆನ್ನಾಗಿರ್ತಾರೆ. ಇಂಥ ಭೀಮ ಈ ಜನರು ಮಾತ್ರ ಅಲ್ಲ, ಯಾವ ಭೀಮ ಹೇಳುತ್ತಾರೆ? ಭೀಮನೇ, ಇನ್ನೊಂದು ಪದದಲ್ಲಿ ಭೀಮನೇ ಭೀಮಸೇನ ಭೀಮ ರಾಯನೆಂದು ನೇಮದಿಂದಲೇ ನಿತ್ಯ ನಾಮವ ನೆನೆದಡೆ. ಆ ಭೀಮಸೇನ ದೇವರ ನಾಮವನ್ನ ನಿತ್ಯ ನೆನೆಸಿ ನೆನೆಸಿದರೆ ಪಾಮರ ಬುದ್ಧಿಯನ್ನು, ಪಾಮರ ಬುದ್ಧಿಯನ್ನು ತಾಮಸರ ಕರ್ಮ ಸ್ತೋಮ ಓಡಿಸಿ ನಿತ್ಯ ಸತ್ಪುಣ್ಯ ಅನುಗುಣ್ಯ ಬಲುಗಣ್ಯ ಮಾಡಿಸುವ ಅನನ್ಯ. ವಿಜಯರಾಯರ ಶಬ್ದಗಳು ಹಾಗೆ 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 ಆಕಾಶಕ್ಕೆ ಹಾರತಾ ಇರುತ್ತೆ. ಹೇಳುತ್ತಾರೆ ಭೀಮಸೇನ ದೇವರನ್ನ ನೆನೆಸುವವರು ಯಾರು ಅಂತ. ಫಸ್ಟ್ ನಿಜವಾಗಿ ಮನಮುಟ್ಟಿ ಹೇಳಿ, ಅದು ಎದೆಮುಟ್ಟಿ ಹೇಳಿ, ನೀವೆಲ್ಲ ವರ್ಷದಲ್ಲಿ ಎಷ್ಟು ಸಲ ಭೀಮಸೇನ ದೇವರ ನೆನೀತೀರಾ? ಅಪ್ಪ ನಾಣೆ ನೆನೆಯಲ್ಲ, ಮಧ್ವಾಚಾರನೆ ನೆನೆಯಲ್ರಿ ನಾವು, ಮಧ್ವನವಮಿ ಕಾಲಕ್ಕೆ ನೆನೆಯುತ್ತೀವಿ ಅಷ್ಟೇ. ಹೌದಾ ಅಲ್ವಾ? ಸರಿಯಾಗಿ ಹೇಳಿ. ಇಲ್ಲ, ನಿತ್ಯ ವಾಯುಶ್ರುತಿ ಹೇಳೋ ಕಾಲಕ್ಕೆ ಚೂರು ನೆನಪು ಬಂದ್ರೆ ಬಂದಾರು. ಹನುಮಂತನ ಮಾತ್ರ ನೆನೆಯುತ್ತೀವಿ, ಅದ್ಯಾಕೋ ಆ ರೂಪ ಅಂದ್ರೆ ಎಲ್ಲರಿಗೂ ಇಷ್ಟ. ಮಧ್ವರಾಯರು ಅಷ್ಟೇ, ಭೀಮನು ಇನ್ನಾ ದೂರ, ಹನುಮಂತ ಮಾತ್ರ ಬಹಳ. ಯಾಕೆ? ಹೇ, ಆ ಹನುಮಂತ ಬಹಳ ಜಾಗೃತ, ಪಾವಲಿ ಕೊಟ್ಟರೆ ಸಾಕು ಉದ್ಧಾರ ಮಾಡ್ತಾನೆ, ಅಲ್ಲಿಗೆ ಓಡ್ತಾರೆ ಇಲ್ಲಿಗೆ ಓಡ್ತಾರೆ ಎಲ್ಲ ಮಾಡ್ತೀವಿ. ಆದರೆ ಈ ಎರಡು ರೂಪಗಳ ಪರಿಚಯ ನಮಗಿಲ್ಲ. ಹೇಳುತ್ತಾರೆ ಈ ದೈತ್ಯರಿರ್ತಾರಲ್ಲ, ಈ ದೈತ್ಯರ ಮೈನ್ ಅಟ್ಯಾಕ್ ಪಾಯಿಂಟ್ ಯಾವುದು? ಈ ಯಾವುದು ಯುದ್ಧ ಆಗಿತ್ತಲ್ಲ ಕಾರ್ಗಿಲ್, ಅಲ್ಲಿ ತೋರಿಸ್ತಾ ಇದ್ರು, ಸುಮ್ಮನೆ ಬಾಂಬ್ ಹಾಕಬಾರದು, ಎಲ್ಲಿ ಜನ ಜಾಸ್ತಿ ಇರ್ತಾರೋ ಮೈನ್ ಸೆಂಟರ್ ಪಾಯಿಂಟ್ ಹಾಕಿದ್ರೆ ಎಲ್ಲರೂ ಬ್ಲಾಸ್ಟ್ ಆಗಿರ್ಬೇಕು, ಅಲ್ಲಿ ಹಾಕ್ಬೇಕು ಅಂತ ಅವರಿಗೆ ಎಲ್ಲ ಬರ್ತಾ ಇರುತ್ತೆ. ಆ ಥರ ಈ ದೈತ್ಯರಿಗೆಲ್ಲ ನನ್ನ ಹಾಳು ಮಾಡಬೇಕಂದ್ರೆ ನನ್ನ ಕೈ ಮುರಿದು ಕಾಲು ಮುರಿದು ಮಾಡಿದ್ರೆ ಏನು ಉಪಯೋಗ? ಅವರು ಬ್ಲಾಸ್ಟ್ ಮಾಡೋದು ಯಾವುದು? ತಲೆಯನ್ನೇ, ಅಂದ್ರೆ ನನ್ನ ಮನಸ್ಸಿಗೆ ತೋರಿಬಿಡುತ್ತಾರೆ. ನಾನು ಏನಂದುಕೊಂಡಿರುತ್ತೇನೋ ಅದಕ್ಕೆ ರಿವರ್ಸ್ ಆಗಿ ಮಾಡಿಸಿಬಿಡ್ತಾರೆ, ಮುಗಿತಲ್ಲ. ಈ ಮಾತು ಯಾರು ಹೇಳುತ್ತಾರೆ ಗೊತ್ತಾ? ನರಸಿಂಹದೇವರು ಎದುರಿಗಿದ್ದಾರೆ, ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ದಾನೆ ಸ್ವಾಮಿ. ಮಾಡಿದಾಗ ಇಂದ್ರದೇವರು ಖುಷಿಯೋ ಖುಷಿ ಕೊಪ್ಪಳಿಸ್ತಾ ಇದ್ದಾರೆ. ನಾವು ಅಂತೀವಿ ಇಂದ್ರದೇವರು ಬೇರೆ ಕೆಲಸವೇ ಇಲ್ಲ, ತಮ್ಮ ಪೋಸ್ಟ್ ಭದ್ರಾದ್ರೆ ಸಾಕಪ್ಪ, MLAಗಳು ಪೋಸ್ಟ್ಗೋಸ್ಕರ ಒದ್ದಾಡ್ತಾರಲ್ಲ, ಆ ಥರ ಇಂದ್ರದೇವರು ಅಂತ ತಲೆಯಲ್ಲಿ ಕಲ್ಪನೆ. ಅದಕ್ಕೆ ಇಂದ್ರದೇವರಿಗೆ ಯಾಕಪ್ಪ ಅಷ್ಟು ಖುಷಿ, ಹಿರಣ್ಯಕಶಿಪುವನ್ನು ಕೊಂದದ್ದಕ್ಕೆ ಸ್ವರ್ಗ ಬಂತಂತೋ ಅಂದ್ರೆ ಹೇಳ್ತಾರೆ ಸ್ವಾಮಿ, ನರಸಿಂಹ ಪರೈಕಿಂ, ನಮಗೆ ಮೋಕ್ಷವೇ ಬೇಡ ಅಂತ ನಾವು ಕೂತಿರ್ತೀವಯ್ಯ. ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ, ಮೋಕ್ಷದ ಸುಖವು ಡಿಸ್ಕಾರ್ಡ್ ಅಂತ ಆಗ್ಬಿಡ್ತಾರೆ ದೇವರ ಸ್ಮರಣೆ ಮಾಡೋದರಲ್ಲಿ. ಅಂಥವರಲ್ಲಿ ಶ್ರೇಷ್ಠರು ಇಂದ್ರದೇವರು. ಅವಾಗ ದೇವರಂದ್ರು, ಯಾಕಪ್ಪ ಹಾಗಾದ್ರೆ ನಿನಗೆ ಸ್ವರ್ಗ ಬೇಡ ಮೋಕ್ಷವೇ ಬೇಡ ಅಂದ್ರೆ ಸ್ವರ್ಗವೇ ಬೇಡ ಅಂದೀಯ, ಮತ್ತಂಥ ತನಕ ಯಾಕತ್ತೀಯ, ಈ ಹಿರಣ್ಯಕಶಿಪನ ಕೊಲ್ಲು ಕೊಲ್ಲು ಅಂತ ಯಾಕೆ ಹಿಂದೆ ಬಿದ್ದೀಯ? ಆ ಶ್ಲೋಕ ನೋಡಿ ಅದ್ಭುತವಾಗಿ ಹೇಳುತ್ತಾರೆ, ದೈತ್ಯಾಕ್ರಾಂತಂ ಹೃದಯ ಕಮಲಂ ತ್ವತ್ ಗೃಹಂ ಪ್ರತ್ಯಬೋಧಿ. ಈ ದೈತ್ಯರು ಅಟ್ಯಾಕ್ ಮಾಡಿದ್ದು ಸ್ವರ್ಗವನ್ನಲ್ಲಯ್ಯ, ಅದು ಕಿತ್ಕೊಂಡ್ರೆ ಹೋಗ್ಲಿ ಅಂತ ಹಾಳಾಗಿ ಹೋಗ್ಲಿ ಅಂತ ಇರ್ತಾ ಇದ್ದೆ. ಅವ್ರು ಹಾಗೆ ಮಾಡಲಿಲ್ಲ, ನನ್ನ ಹೃದಯ ಕಮಲಕ್ಕೆ ಹೊಕ್ಕು ಅದನ್ನ ಮುರುಡಿ ಹೋಗುವಂತೆ ಮಾಡಿ ನಿನ್ನ ಧ್ಯಾನ ಇಲ್ಲದೆ ಮಾಡಿದರಯ್ಯ, ಇದು ಅವರು ಮಾಡಿದ ಅಟ್ಯಾಕ್ ಅಂತ ಹೇಳಿದ್ದು. ಅದಕ್ಕೆ ಒದ್ದಾಡ್ತಾ ಇದ್ದೇನೆ, ಈಗ ಅವನನ್ನ ಕೊಂದಿಯಲ್ಲ, ಎಲ್ಲ ಹೊರಟೋಗಿದ್ದಾರೆ. ತ್ವತ್ ಗೃಹಂ, ನಿನ್ನ ಗೃಹ ನನ್ನ ಹೃದಯ ಕಮಲ ಪ್ರತ್ಯಬೋಧಿ, ಅರಳಿದೆ ಅದಕ್ಕೆ ನಗತಾ ಇದ್ದೇನೆ ಅಂದ್ರು. ಈ ರಹಸ್ಯ ನಮಗೆ ಎಲ್ಲಿ ಗೊತ್ತಾಗುತ್ತರಿ? ಅದಕ್ಕೆ ಹೇಳುತ್ತಾರೆ ಭಾರತ ಭಾಗವತ ಪುರಾಣಗಳ ರೂಪುಕರುಣದಲ್ಲಿ ಎಂದು ಹೇಳಿಲ್ಲ, ರಹಸ್ಯ ತತ್ವಗಳ ರೂಪುಕರಣದಲ್ಲಿ. ಅದಕ್ಕೆ ಹೇಳುತ್ತಾರೆ ಆ ಇಂದ್ರದೇವರೇ ಅರ್ಜುನನಾಗಿ ಬಂದಾಗ ಬೆಂಬಲವಾಗಿ ನಿಂತ ಅದ್ಭುತ ಮೂರ್ತಿ ಭೀಮಸೇನ. ಭೀಮಸೇನ ಅಂದ್ರೆ ಅರ್ಜುನನಿಗೆ ಪ್ರಾಣ ಪ್ರಾಣ, ಇಡೀ ದೇವತೆಗಳ ಗುಂಪೆಲ್ಲ ಇಂದ್ರದೇವರಿಗೇನೆ ಹೃದಯದಲ್ಲಿ ತೂರಿ ದೈತ್ಯರು ಅಟ್ಯಾಕ್ ಮಾಡಿದ್ರು ಅಂದ್ರೆ ಮಿಕ್ಕ ದೇವತೆಗಳೆಷ್ಟು ಉಫ್ ಅಂತ ಓದ್ಬಿಡುತ್ತಾರವರು. ಎಲ್ಲರ ಹೃದಯದಲ್ಲಿ ಸೇರಿ ದೇವರ ಧ್ಯಾನ ಮಾಡದಂತೆ ಮುಗೀತು ಕಲಿಕಾಲ. ಏನಾದ್ರೂ ಸಾಧನೆ ಆಗುತ್ತಾ? ಆಗಲ್ಲ. ಮತ್ತೆ ಇಷ್ಟು ಜನ ಪ್ರವಚನಕ್ಕೆ ಹೇಗ್ ಬಂದ್ರು? ಕಲಿ ಹೇಗ್ ಬಿಡ್ತಾ ಇದ್ದಾನೆ ಬೆಂಗಳೂರಲ್ಲಿ ಪ್ರವಚನ ಆಗ್ಲಿಕ್ಕೆ? ಅಂದ್ರೆ ಅವನು ಬಹಳ ಇಂಟೆಲಿಜೆಂಟ್, ಅವನು ಜೆಂಟಲ್ಮನ್ ಥರ ಇರ್ತಾನ. ಏನ್ ಮಾಡ್ತಾನೆ, ನೀವು ಹೇಳದಿದ್ರೆ ಅಲಾರಂ ಇಟ್ಟೇ ಬಸ್ತಾನೆ ಪ್ರವಚನಕ್ಕೆ. ಪಕ್ಕೆ ಮನೆಯವರಿಗೆ ಪ್ರವಚನ ಹೇಳ್ತಾನೆ, ಅವ ಹೋಗಿಲ್ಲ ಎದ್ದು ಸರಿ ಅಂತ ಹೇಳಿ ಅವ್ರು ಬಂದು ಹೇಳ್ತಾರೆ, ಏನ್ರಿ ಇನ್ನ ಪ್ರವಚನಕ್ಕೆ ಹೋಗಿಲ್ವಾ? ಸರಿ ಅವ್ರ ಕಾಟಕ್ಕಾದ್ರೂ ಹೋಗೋಣ ಅಂತ. ಸರಿ ಬರ್ತೀರಿ. ಹಾ, ಇಷ್ಟು ಜನ ಬಂದುವಲ್ಲ ಅಂತ ಕೂತರೆ ಅಲ್ಲಿ ಶುರು ಆಗುತ್ತೆ ಪ್ರವಚನ. ಜನ್ಮಾದ್ಯಸ್ಯ ಶುರುವಾಯಿತು. ಆದ ಕೂಡಲೇ ಪ್ರವೇಶ ಮಾಡುತ್ತಾನೆ ಜೊಂಪಿನ ರೂಪದಲ್ಲಿ ಅಲ್ವಾ. ಪ್ರವಚನ ಕೂತ ಕೂಡಲೇ ಯೋಗಿಗಳಿಗೂ ಬರಲ್ಲ, ಸಮಾಧಿ ಯೋಗ ನಮಗೆ ಬಂದಿರುತ್ತೆ, ಅಲ್ಲೇ ಇರ್ತೀವಿ. ಗಂಟೆ ಬಾರಿಸಿದ ಕೂಡಲೇ ಎಚ್ಚರ, ಫಸ್ಟ್ ಕ್ಲಾಸ್ ಎಚ್ಚರ ಬರುತ್ತೆ. ಅವನಿಗೂ ತೃಪ್ತಿ, ಇವರು ತಲೆ ಹಾಳು ಮಾಡಿದೆ ಅಂತ ನಮಗೂ ತೃಪ್ತಿ, ಪ್ರವಚನಕ್ಕೆ ಬಂದ್ವು ಅಂತ ಹೇಳಿ. ಏನು ಪ್ರವಚನ, ಏನು ಪ್ರವಚನ, ಗೋವಿಂದ. ಅದಕ್ಕೆ ಅವನ ಮೈನ್ ಪಾಯಿಂಟ್ ಯಾವುದಯ್ಯ? ದೇವತೆಗಳದ್ದು ಅಂದ್ರೆ ಹೃದಯ ಕಮಲವೇ ಕದ್ದು ಬಿಡುತ್ತಾನೆ. ಅದಕ್ಕೆ ಭೀಮಸೇನನ ನಾಮ ಯಾರು ಎಚ್ಚರದಿಂದ ನೆನೆತಾರೆ ಅಂದ್ರೆ ದೇವತೆಗಳಂತೆ. ಅಪ್ಪ, ಒಂದು ಸಲ ಹೇಳ್ತಾರೆ ನೋಡಿ, ನಾಮವ ನೆನೆದಡೆ ತಾಮಸರ ಕರ್ಮ ಸ್ತೋಮ ಓಡಿಸಿ, ನಮ್ಮ ಒಳಗೆ ಇಂದ್ರಿಯಾಭಿಮಾನಿ ದೈತ್ಯರು ಮಾಡಿಸುವ ಕಾರ್ಯವನ್ನು ಓಡಿಸಿ ಬಿಡುತ್ತಾರಂತೆ ಭೀಮಸೇನ ದೇವರು. ಇದರ ಸೀರಿಯಸ್ನೆಸ್ ಅರ್ಥ ಆಗಿದವರು ದೇವತೆಗಳು.
ಯಾವಾಗ್ಲೂ ಭೀಮನ ನಾಮ ಭೀಮ 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 ಅಂತ ಚಿಂತನೆ ಮಾಡ್ತಾ ಇರ್ತಾರೆ. ಅಂಥ ಎಲ್ಲರಿಗೂ ಬೇಕಾದ ಇಂಪಾರ್ಟೆಂಟ್ ಪರ್ಸನ್ ಅಪ್ಪ. ದೇವತೆಗಳಿಗೆಲ್ಲ ಯಾರಿಗೆ ಮಾಮೂಲಲ್ಲ, ರುದ್ರಾದಿ ದೇವತೆಗಳಿಗೆ ಸದಾ ನೆನೆಯುವಂತ ಆ ಮೂರ್ತಿ ಭೀಮನ ಮೂರ್ತಿ. ಸರಿ, ಏನ್ ಹೇಳ್ತಾ ಇದ್ದೀರಾ? ಇವತ್ತು ಭೀಮ ಅದ್ಭುತ ರೂಪ ಧಾರಣೆ ಮಾಡ್ತಾನಂತೆ ಅಂತ ಎಲ್ಲರಿಗೂ ವಾರ್ತೆ ಬಂತು ದೇವತೆಗಳಿಗೆ. ಏನಂತ, ಗಂಡಸರು ಹೆದರು ಸಾಯಬೇಕು, ಭೀಮನ ನೋಡಿದ ಕೂಡಲೇ ನಡಕ ಶುರುವಾಗಬೇಕು ಅಂತ ಉಗ್ರ ಮೂರ್ತಿ ಹೇಳ್ತಾರೆ, ಕಟ್ಟುಗ್ರದ ಮೂರ್ತಿ ಅಂತ ಹೇಳ್ತಾರೆ. ಅಂಥ ಭೀಮ ಹೆಣ್ಣಿನ ವೇಷ ಹಾಕ್ತಾರಂತ್ರಿ ಎಂದು ಕೂಡಲೇ ಇವರಿಗೆ ಗೊತ್ತಾಗಿಲ್ಲ ಯಾರಿಗೂ. ಮೇಲಿದ್ದವರಿಗೆ ಆಲ್ರೆಡಿ ಫೋನ್ ಹೋಯಿತು, ಇಲ್ಲಿ ನಾವು ಬೆಂಗಳೂರಲ್ಲಿ ನಮ್ಮನೆಯಲ್ಲಿ ನಕ್ರೆ ಸಾಕು, ಯಲಹಂಕದಲ್ಲಿ ಗೊತ್ತಾಗಿರುತ್ತೆ, ಅಷ್ಟು ಟೆಲಿಫೋನ್ ಡೆವಲಪ್ಮೆಂಟ್ ಇದೆ ಅಲ್ವಾ, ಸರಸರ ಸರಸರನೇ ಹೋಗ್ತಾ ಇರುತ್ತೆ. ಅವರಿಗೆ ಆಲ್ರೆಡಿ ಹೋಗಿಬಿಟ್ಟಿದೆ. ಭೀಮಸೇನ ದೇವರು ಆ ಹೆಣ್ಣು ವೇಷವನ್ನ ತೊಟ್ಟು ಬರ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳೆ ಇಡೀ ಆಕಾಶವೆಲ್ಲ ಜಾಮ್ ಪ್ಯಾಕ್ ಹೇಗೆ ಕೂತಿದಿರಲ್ಲ, ಇನ್ನ ಅದ್ಭುತವಾಗಿ ವಿಮಾನಗಳು ಹಾಕೊಂಬಂದಾರಲ್ಲ ದೇವತೆಗಳೆಲ್ಲ ಭೀಮಸೇನ ದೇವರ ಹೆಣ್ಣಿನ ವೇಷವನ್ನ ನೋಡ್ಲಿಕ್ಕೆ. ಭೀಮ ಹೇಗಿದ್ದಾನೆ? ಶ್ಯಾಮ. ಯಾಕೆ ಬಿಂಬಮೂರ್ತಿ ಶ್ಯಾಮ ಕೃಷ್ಣ, ಅದಕ್ಕೆ ಇವರು ಶ್ಯಾಮ. ಭೀಮ ಶ್ಯಾಮ ಕಾಮಿನಿಯಾದನು, ಭೀಮ ಶ್ಯಾಮ ಕಾಮಿನಿಯಾದನು, ಭೀಮ ಶ್ಯಾಮ ಕಾಮಿನಿಯಾಗಲು ಆತ ಕಾಮಿನಿ ಆದನಂತೆ. ಕಾಮಿನಿ ಆದಾಗ ಹೇಳ್ತಾರೆ ನೋಡಿ, ಕಾಮನ ಸತಿ ಮೊದಲು ತಗೊಂಡಿದ್ದು ಯಾರಂದ್ರೆ ಎಲ್ಲರ ಮನಸ್ಸನ್ನ ಮಥನ ಮಾಡುವ ರೂಪ ಯಾರದ್ದು ಅಂದ್ರೆ ಮನ್ಮಥ. ಅದಕ್ಕೆ ಮನಸ್ಸನ್ನ ಮಥನ ಮಾಡ್ತಾನಾದ್ದರಿಂದ ಮನ್ಮಥ. ಮನಸ್ಸನ್ನ ಮಥನ ಮಾಡೋದು ಹೇಗೆ? ಒಳಗೆ ಸೂರಿ ಮಥನ ಮಾಡೋದಲ್ಲ, ಮನ್ಮಥ ಕಾಣಿಸಿದರೆ ಸಾಕು. ಹೆಂಗಸರಲ್ಲಿ ಗಂಡಸರೇ ನೋಡುತ್ತಾ ಇರಬೇಕು ಅವರನ್ನ, ಅದನ್ನ ಮನ್ಮಥ ಅಂದ್ರು. ಮನ್ಮಥ ಎದುರಿಗೆ ಬರ್ತಾ ಇದ್ರೆ ಗಂಡಸರೇ ಸ್ಟ್ಯಾಂಡ್ ಸ್ಟಿಲ್, ಹಾಗೇ ನಿಂತಿರಬೇಕು. ಅಂಥ ಅಪರೂಪದ ಸೌಂದರ್ಯ ಯಾರು? ಮನ್ಮಥ. ಅಂಥ ಮನ್ಮಥ ದಂಗು ಬಡದಂತೆ ನಿಲ್ಲುವ ರೂಪ ನಮ್ಮ ಸ್ವಾಮಿದು. ಅದಕ್ಕೆ ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ, ಮನ್ಮಥ ಕಲ್ಲಿನಂತೆ ನಿಂತಿರಬೇಕಂತೆ. ಛೇ, ನನ್ನ ಸೌಂದರ್ಯ ಡಿಸ್ಕಾರ್ಡೆಡ್ ಅಂತ ಹಾಗೆ ದೇವರನ್ನ ನೋಡ್ತಾ ಇರಬೇಕಂತೆ. ಅಂಥ ದೇವರ ಪ್ರತಿಬಿಂಬ ಭೀಮ ಬರ್ತಾ ಇದ್ದಾನೆ. ಕಾಮನ ಸತಿ, ಇಲ್ಲಿ ನೋಡಿ, ಮನ್ಮಥನನ್ನ ನೋಡಿ ಗಂಡಸರೇ ಆ ಸೌಂದರ್ಯಕ್ಕೆ ಅಪ ಹೀಗೆ ಅಂದ್ರೆ, ಹೆಣ್ಣನ್ನ ನೋಡಿ ಗಂಡಸರು ದಂಗು ಬಡಿದು ನಿಲ್ಲೋದಲ್ರಿ, ಹೆಂಗಸರೇ ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗಾಯ್ತು? ಸ್ವಾಮಿ ಬಂದ. ಹೇಗೆ ಕೃಷ್ಣ ಬಂದರೆ ಮನ್ಮಥನಿಗೆ ಮೋಹ ಬಂತೋ, ಹಾಗೆ ನಮ್ಮ ಸ್ವಾಮಿ ಮೋಹಿನಿ ರೂಪದಲ್ಲಿ ಬಂದ, ದೈತ್ಯರತ್ರ ಬಂದ. ದೈತ್ಯರು ಮೋಹ ಬಂತವರಿಗೆ ಅಂತ ಹೇಳಿದ್ರು. ಅದೇನ್ರಿ ದೊಡ್ಡ ವಿಷಯ? ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲಾ ದೇವತಾ ಸ್ತ್ರೀಯರು ದೇವರ ಮೋಹಿನಿ ರೂಪವನ್ನ ಹಾಗೆಯೇ ನೋಡ್ತಾ ಇದ್ರಂತೆ. ಎಲ್ಲರ ಮನಸ್ಸಿನಲ್ಲೂ ಬಂತಂತೆ, ಛೇ ನಮ್ಮನ್ನ ಹೆಂಗಸರು ಅಂತ ಕರಿಬೇಕಾ, ಇದು ಹೆಂಗಸು ಅಂದ್ರೆ ಹೀಗಿರಬೇಕು ಅಂತ ಸ್ವಾಮಿನಿ ನೋಡಿದ್ರಂತೆ. ವಾಜರಾದ್ರೆ ಹೇಳ್ತಾರೆ, ಆ ದೇವರು ಸೀರೆ ಉಟ್ಟದ್ದನ್ನು ನೋಡಿ ಅವರು ತಮ್ಮ ತಮ್ಮ ಸೀರೆ ನಿರಿಗೆಗಳು ಸರಿ ಮಾಡಿಕೊಂಡಂತೆ. ಎಸ್, ದಿಸ್ ಇಸ್ ದಿ ವೇ ಅಂತ ಅವರು ಸರಿ ಮಾಡಿಕೊಂಡ್ರು. ನಮ್ಮ ಸ್ವಾಮಿ ಅವನು ಏನು ಮಾಡಿದ್ರು ಚಂದ, ಅವನು ಮೈ ತುಂಬಾ ಸೀರಿ ಉಟ್ರು ಚಂದ, ಕೌಪಿನ ಹಾಕೊಂಡು ಬಂದ್ರು ಚಂದ, ವಾಮನನಾಗಿ ಬಂದ ಅದೇ ಅಟ್ರಾಕ್ಷನ್, ಎಷ್ಟು ಚೆನ್ನಾಗಿದ್ದಾನೆ ಆ ರೀತಿ ಹೇಳುತ್ತಾರೆ. ಅಷ್ಟೇ ಅಲ್ಲ, ಅವನು ಮೈ ತುಂಬಾ ಒಳ್ಳೆ ಕುಪ್ಸ ಹಾಕೊಂಡ್ಬಂದು ಚೆನ್ನಾಗಿರ್ತಾನೆ ವಾಮ ಏನು ಮೋಹಿನಿಯಾಗಿ, ಹರಕ ಕುಪ್ಪಸ ಹಾಕೊಂಡು ಮುದುಕಿಯಾಗಿದ್ರು ಚೆನ್ನಾಗಿರುತ್ತಾನೆ. ಕೊರವಂಜಿಯಾಗಿ ಬಂದಲ್ಲ, 50 ವರ್ಷ ಹಲ್ಲೆಲ್ಲ ಬಿದ್ದೋಗಿದೆ, ತೊರೆ ಬಾಯಿ ನಕ್ರೆ ಎಲ್ಲ ಬ್ರಹ್ಮಾಂಡ ಕಾಣಿಸುತ್ತೆ, ಆ ತರ ಹಲ್ಲೇ ಇಲ್ಲ, ಜೋತು ಬಿದ್ದಿದೆ ಮೈ, ಛಿದ್ರ ಕಂಚುಕ
ಛಿದ್ರವಾದ ಕುಪ್ಸ ತೊಟ್ಟಿದ್ದಾನೆ. ಹೇಗಿದ್ದಾನೆ? ರಂಜಿತ ಅಂತ ಹೇಳ್ತಾರೆ. ಅವನು ಏನು ಮಾಡಿದ್ರು ಎಲ್ಲರೂ ಹಾಗೆ ಇರಬೇಕು. ಅದಕ್ಕೆ ದಾಸರಾಯರು ನೋಡುತ್ತಾರೆ ಅವನ ಕಡೆ, ನೀನು ಏನು ಮಾಡಿದ್ರು ಹಾಗೆ ಇರುತ್ತಪ್ಪ, ನೀನು ಏನಂತ ಕರೀಲಿ. ಇನ್ನೊಂದು ಕಡೆ ಎಲ್ಲಾ ಜ್ಞಾನಿಗಳು ಬಂದ್ರು, ದಾಸರಾಯರ ಮುಂದೆ ಟೆಸ್ಟ್ ಇಟ್ರು, ನಿಮ್ಮ ಇಡೀ ಹರಿಕಥಾಮೃತ ಸಾರ ಒಂದು ವರಡಲ್ಲಿ ಹೇಳ್ಕೊಡ್ತೀರಾ? ನಮಗಿವತ್ತು ಬಹಳ ಟೆನ್ಷನ್, ಬೆಂಗಳೂರಿನಾಗಿದ್ದವ್ರು ಬಹಳ ಅರ್ಜೆಂಟ್ ಆಗಿ ಹೋಗ್ಬೇಕು, ನಾವು ಹರಿಕಥಾಂಸಾರ ಪಾರಾಯಣ ಮಾಡ್ಲಿಕ್ಕೆ ಆಗಲ್ಲ, ಟೆನ್ಷನ್ ಅಲ್ಲಿ ಇರ್ತೀವಿ. ಒಂದು ವರಡಲ್ಲಿ ಹೇಳಿಬಿಟ್ರೆ ಸಾಕು, ಹರಿಕಥಾಂಸಾರ ಬರಬೇಕು ಅಂತ ಯಾವ್ದು ಇದೆಯಾ ಅಂದ್ರೆ ನೋಡಿದ್ರು ದಾಸರಾಯರು, ಹಾ ಒಂದಿದೆಯಪ್ಪ, ಒಂದು ಶಬ್ದ ಹಾಕಿದ್ದೇನೆ, ಅದು ಹೇಳಿದ್ರೆ ಸಾಕು ಇಡೀ ಹರಿಕಥಾಂಸಾರ ಅಲ್ಲಿ ಜಾಮ್ ಪ್ಯಾಕ್ ಆಗ್ಬಿಡುತ್ತೆ. ಯಾವ್ದ ಶಬ್ದ? ಆಶ್ಚರ್ಯ ತಮ ಅಂದ್ರು ದೇವ. ಅವನ ಜ್ಞಾನ ಆಶ್ಚರ್ಯತಮ, ರೂಪ ಆಶ್ಚರ್ಯತಮ, ಶಕ್ತಿ ಆಶ್ಚರ್ಯತಮ. ಏನ್ ತಗೊಂತೀವ ಎಲ್ಲ ಸೂಪರ್ಲೇಟಿವ್. ಅದಕ್ಕೆ ಇವ ಗುಣಪೂರ್ಣ ಎಂಬುದನ್ನ ಆಶ್ಚರ್ಯತಮ ಅಂತ ಒಂದು ಮಾತಲ್ಲಿ ಹೇಳಿದ್ರು. ದಾಸರಾಯರಿಗೆ ಎಲ್ಲಿ ಸಿಗ್ತರಿ ಅಂದ್ರೆ ಅವರ ಗುರುಗಳ ಗುರುಗಳು, ಗುರುಗಳ ಗುರುಗಳ ಗುರುಗಳು. ಅವರ ಗುರುಗಳು ಯಾರು? ಗೋಪಾಲದಾಸರು. ಅವರ ಗುರುಗಳು ಯಾರು? ಅವರ ಗುರುಗಳು ಅವರೇ ಹೇಳಿದ್ರಂತೆ. ಇಲ್ಲಿ ಹರಿವಂಶದಲ್ಲಿ ಕೃಷ್ಣನ ಹತ್ರ ಬಂದು ರೈವತ ಪರ್ವತದಲ್ಲಿ ಕೂತಾಗ ತ್ವಂ ಧನ್ಯೋಸಿ ಆಶ್ಚರ್ಯೋಸಿ ಅಂತ, ಹೇ ಸ್ವಾಮಿ ನೀನು ಆಶ್ಚರ್ಯತಮ, ಜಗತ್ತಿನಲ್ಲಿರುವ ಎಲ್ಲಾ ಆಶ್ಚರ್ಯಕರವಾದ ವಸ್ತುಗಳಲ್ಲಿ ಸೂಪರ್ಲೇಟಿವ್, ನೀನೇ ಸೂಪರ್ ಮೋಸ್ಟ್ ಅಂತ ಹೇಳಿದರು. ಅದನ್ನೇ ಹರಿಕಥಾಮೃತಸಾರದಲ್ಲಿ ಹೇಳಿದ್ರು, ಆಶ್ಚರ್ಯತಮ ಸಚ್ಚರಿತ ಗುಣಭರಿತ. ಅದನ್ನು ಹೇಳ್ತಾರೆ ಆ ಸ್ವಾಮಿ ಆ ಮೋಹಿನಿಯಾಗಿ ಬಂದಾಗ. ಹಾಗಿದ್ರೆ ಅವರ ಪ್ರತಿಬಿಂಬ ಅಲ್ಲ ಭೀಮ, ಡೈರೆಕ್ಟ್ ಪ್ರತಿಬಿಂಬ. ಅದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಹೇಳ್ತಾರೆ, ಕಾಮನ ಸತಿ ಪೌಮ್ಲೋಮೆ ಪೌಲೋಮೆಯ ಜಿತುವಿನ ಕಾಮಿನಿ. ಇಲ್ಲಿ ಹೇಳ್ತಾರೆ ಕಾಮನ ಸತಿ ಪೌಲೋಮೆಯ ಜಿತುವಿನ ಕಾಮಿನಿ. ಪೌಲೋಮ ಜಿತು ಅಂತ ಹೇಳಿದ್ರೆ ಪುಲೋಮ ಅಂತ, ಯಾರು? ರಾಕ್ಷಸ ದೈತ್ಯ. ಅವನನ್ನ ಗೆದ್ದು ಅವನನ್ನ ಮಗಳನ್ನ ಮದುವೆ ಮಾಡಿಕೊಂಡ. ಯಾರು ಅಂದರೆ ನಮ್ಮ ಭೃಗು ಮಹರ್ಷಿಗಳು, ಪುಲೋಮ ಅಂತ. ಆ ವಂಶದಲ್ಲಿ ಬಂದಿರತಕ್ಕಂಥವಳೆ ಶಚೀದೇವಿ. ಆ ಶಚೀದೇವಿ ಇಂದ್ರದೇವರ ಹೆಂಡತಿ. ಆ ಇಂದ್ರದೇವರ ಹೆಂಡತಿಯಾದ ಶಚೀದೇವಿ ಕುರಿತು ಹೇಳಿದ್ದಾರೆ, ಪೌಲೋಮೆಯ ಜಿತುವಿನ ಕಾಮಿನಿ ಶಚೀದೇವಿ ಮತ್ತು ಮನ್ಮಥನ ರಾಣಿ. ಯಾರು? ರತಿದೇವಿ. ಅವರಿಬ್ಬರು. ಇನ್ನ ಸಕಲ ವಾಮಲೋಚನೆಯರು, ಎಲ್ಲ ವಾಮಲೋಚನೆಯರು, ಎಲ್ಲ ದೇವತಾ ಸ್ತ್ರೀಯರು, ಆ ಮೌಳಿ ತೂಗುತಲಿ ಎಲ್ಲರೂ ತಲೆತ್ತೋಗಿದ್ರು. ಅಂತ ಹೆಣ್ಮಕ್ಕಳೆಲ್ಲ ಹೀಗಿರ್ಬೇಕಪ್ಪ, ಹೆಣ್ಣಂದ್ರೆ ಹೀಗಿರ್ಬೇಕು ಅಂತ ಎಲ್ಲರೂ ತಲೆತ್ತೋಗಿದರಂತೆ. ಯಾರು? ಭೀಮಸೇನ ದೇವರು ಹೆಣ್ಣು ರೂಪವನ್ನು ತಟ್ಟರೆ. ಆಮನದಿ ಪಾಡೆ ತೂಗುತಲಾಮನದಿ, ತೂಗುತಲಿ ಮನದಿ ಪಾಡೆ ಅಂತ ಹಾಕ್ಬೋದಾಗಿತ್ತು. ತೂಗುತಲಾಮನದಿ ಪಾಡೆ ಆ ಯಾಕೆ ಹಾಕಿದ್ರು ಅಂದ್ರೆ, ಆಚಾರ್ಯರು ಹೇಗೆ ಒಂದೊಂದು ಶಬ್ದಕ್ಕೆ ಅರ್ಥಗಳಿಟ್ಟಿರ್ತಾರೋ, ನಮ್ಮ ವಿಜಯರಾಯರು ಒಂದೊಂದು ಶಬ್ದಕ್ಕೂ ಅಂಥೇ ಅರ್ಥಗಳು ಪ್ಯಾಕ್ ಮಾಡಿರ್ತಾರೆ ಮಹಾನುಭಾವರು. ಆಮನದಿ ಪಾಡೆ, ಆ ಮನಸ್ಸಂತೆ. ಯಾವ ಮನಸ್ಸು ಅಂದ್ರೆ ಭೀಮಸೇನ ದೇವರಿಂದ ಅನುಗ್ರಹೀತವಾದ, ದೇವರನ್ನ ಸದಾ ಚಿಂತನೆ ಮಾಡುವ ಮನಸ್ಸಿತ್ತಲ್ಲ, ಆ ಮನಸ್ಸಿನಿಂದ ತಲೆ ತುಕ್ತಾ ಇದ್ದಾರಂತೆ. ಅಪ್ಪ ಎಂಥ ವ್ಯಕ್ತಿ ಹೇಗೆ ಬರ್ತಾ ಇದ್ದಾರೆ? ಯಾಕೆ ಅಂದ್ರೆ ಆಮನದಿ ತಮ್ಮ ಒಳಗೆ ಸ್ತ್ರೀ ರೂಪದಿಂದ ಶ್ರೀದೇವಿಯಲ್ಲಿ ಸ್ತ್ರೀ ರೂಪದಿಂದ ಸ್ವಾಮಿ ಇದ್ದಾನೆ. ಶ್ರೀದೇವಿ ಮಿಕ್ಕ ದೇವತಾ ಸ್ತ್ರೀಯರಿಗೆ ಬಿಂಬ, ಬಿಂಬರನಿಪರು ಸ್ವತ್ತಮರು ಪ್ರತಿಬಿಂಬರನಿಪರು ಸ್ವಾದರರು. ಲಕ್ಷ್ಮೀದೇವಿಯೊಳಗೆ ದೇವರ ರೂಪ ಸ್ತ್ರೀ ರೂಪ, ಲಕ್ಷ್ಮೀದೇವಿ ಮಿಕ್ಕವರಿಗೆಲ್ಲ ಬಿಂಬ. ಹಾಗಾದ್ರೆ ಪರಂಪರೆಯಿಂದ ಯಾರು ಅವರಿಗೆ ಬಿಂಬ? ಸಾಕ್ಷಾತ್ ಬಿಂಬ ದೇವರು. ದೇವರನ್ನ ಸ್ತ್ರೀ ರೂಪದಲ್ಲಿ ಚಿಂತನೆ ಮಾಡುತ್ತಾ ಇದ್ದಾರೆ. ಅದರಲ್ಲಿ ಹೇಳುತ್ತಾರೆ ದೇವರನ್ನ ಲಕ್ಷ್ಮೀದೇವಿಯಲ್ಲಿ ಚಿಂತನೆ ಮಾಡಬೇಕು. ಹಾಗಂತ ಹೊರಗೆ ಇನ್ನೊಂದು ಪ್ರತಿಮಾ ಚಿಂತನೆ ಮಾಡದಿದ್ದರೆ ಹಾಳಾಗಿ ಹೋಗುತ್ತೆ ನಮ್ಮ ಚಿಂತನೆ. ಅದು ಯಾರದ್ದು ಅಂದ್ರೆ ವಾಯುದೇವರದ್ದು. ವಾಯುದೇವರು ಹೇಗಿರ್ತಾರೆ, ಹೇಗೆ ದೇವರು, ಲಕ್ಷ್ಮೀದೇವಿ ಒಳಗೆ ಸ್ತ್ರೀ ರೂಪದಿಂದಿರ್ತಾರೋ ಹಾಗೆ ವಾಯುದೇವರು ಕೂಡ ದೇವರ ಸ್ತ್ರೀ ರೂಪವನ್ನ ಸ್ತ್ರೀ ರೂಪದಿಂದ ಹೊತ್ತಿರ್ತಾರೆ. ಇದು ರಹಸ್ಯ ಗರುಡ ಪುರಾಣ ಬ್ರಹ್ಮಕಾಂಡ ಹೊರಗೆ ಹಾಕುತ್ತೆ. ಅಂದರೆ ಎಲ್ಲ ಸ್ತ್ರೀಯರು, ಒಳಗೆ ಭಾರತೀ ದೇವಿ, ಭಾರತೀ ದೇವಿ ಒಳಗೆ ಭೀಮಸೇನ ದೇವರು ಅಂದರೆ ವಾಯುದೇವರನ್ನ ಸ್ತ್ರೀ ರೂಪದಲ್ಲಿ ಚಿಂತನೆ ಮಾಡುತ್ತಾ ಇರ್ತಾರೆ. ಆ ಮನದಿ ತಮ್ಮಲ್ಲಿ ಸ್ತ್ರೀತ್ವ ಕೊಡತಕ್ಕಂಥ, ಭಗವಂತನ ಭಕ್ತಿಯನ್ನು ಕೊಡತಕ್ಕಂಥ ಈ ಭೀಮಸೇನ ದೇವರ ಹೆಣ್ಣು ರೂಪ ಏನಿದೆ ಅದು ಮೊದಲೇ ಅವರಿಗೆ ಗೊತ್ತು. ನಿತ್ಯ ಚಿಂತನೆ ಮಾಡುತ್ತಾ ಇದ್ದಾರೆ. ಇಲ್ಲೇನಾಯಿತು, ಎಲ್ಲಾ ದೇವತಾ ಸ್ತ್ರೀಯರಿಗೆ ತಾವು ಮೊದಲೇ ಚಿಂತನೆ ಮಾಡುತ್ತಾ ಇರುವಂತಹ ಅಪರೂಪದ ವಾಯುದೇವರ ಸ್ತ್ರೀ ರೂಪ ಅವರಿಗೆ ಎದುರಿಗೆ ಕಾಣುತ್ತಾ ಇದೆ. ಆ ಮನದಿ ಧ್ಯಾನ ಮಾಡಿದ ಮನದಿ ತೂಗುತ್ತಲಿ ತಲೆ ತೂಗುತ್ತ ಮನದಿ ಪಾಡೇ, ಆ ಭೀಮಸೇನದ ರೂಪವನ್ನ ನೋಡ್ತಾ ಇದ್ದಾರೆ. ಸಂದರ್ಭ ಹೇಳುತ್ತಾರೆ, ದಾಯವಾಡಿ ಸೋತು, ದಾಯವಾಡಿದರು ಸೋತರು. ಯಾರು? ರಾಯ ಪಾಂಡವರು, ರಾಜರಾದಂತಹ ಪಾಂಡವರು. ಅಲ್ಲ, ಸೋತ ಮೇಲೆ ರಾಯರ ಹೇಗಾಗ್ತಾರ್ರಿ ಅವರು? ಸೋತರೆ ಮುಗಿತಪ್ಪ, ಪೋಸ್ಟ್ ಇದ್ರೆ ರಾಯರು, ಪೋಸ್ಟ್ ಇಲ್ಲಂಗಿದ್ರೆ ರಾಯರಲ್ಲ. ಅಂದ್ರೆ ಸೋತರು ಅವರೇ ರಾಯರೇ, ಗೆದ್ರು ಅವರೇ ರಾಯರೇ, ಮಿಕ್ಕವರೆಲ್ಲ ದಾಸರೇ, ಮೇಲೆ ಕೂತರು ದಾಸರೇ ಅಂದ್ರು. ಹೌದು, ಮನೆಯಲ್ಲಿ ನಾವಿರ್ತೇವೆ, ನಮ್ದೇ ಒಳ್ಳೆ ಸೀಟ್ ಇರುತ್ತೆ, ಬಂದವರೆಲ್ಲ ನಿಮ್ ಸೀಟಲ್ಲಿ ನೀವು ಕೊಡಿ ಅಂತ ನಾವು ಪಕ್ಕದಲ್ಲಿ ಕೊಡ್ತಾರೆ. ನಾವೇ ಬೆಳೆಸಿದ ನಾಯಿ, ನಾವು ಸ್ವಲ್ಪ ಪಕ್ಕಕ್ಕಿರುವಾಗ ಅಲ್ಲಿ ಕೂತಿತ್ತು, ಯಾರಾದ್ರೂ ನಮಸ್ಕಾರ ಮಾಡ್ತಾರೆ ಅದಕ್ಕೆ, ಸೀಟಲ್ಲಿ ಕೂತ್ರೆ ಸಾಕ, ಸೀಟಲ್ಲಿ ಕೂತ್ರೆ ಸಾಕ. ಇದು ನಂದಲ್ಲ, ಹಸ್ತಿನಾಪುರದಲ್ಲಿರುವ ಜನರ ಅಭಿಪ್ರಾಯ. ದುರ್ಯೋಧನ ಕೂತಾಗ ಧರ್ಮರಾಜಾದಿಗಳು ಹೋದರೆ ಹಾಗೆ ಅಂದುಕೊಂಡ್ರಂತೆ, ನಾಯಿ ಸ್ವಲ್ಪ ಸೀಟಲ್ಲಿ ಕೂತಿದೆ ಅದಕ್ಕೆ ಯಾಕೆ ನಮಸ್ಕಾರ ಮಾಡಬೇಕು, ರಾಜ ಹೊರಗೆ ಹೋಗಿದ್ದಾನೆ ಬರಲಿ ಅಂತ ಕಾದಿದರಂತೆ. ರಾಯ ಪಾಂಡವರು ಆ ಸೋತದ್ದು ಹೇಗೆ ಸೋತರು ಅಂದ್ರೆ, ಸ್ವನ್ಯಾಯದಿಂದಲೇ ಸ್ವಾಮಿಯ ಸೇವೆ ಎಂದು ಅಲ್ಲಿ ಹೇಳ್ತಾರೆ. ಆ ದುರ್ಯೋಧನ ಅವರಿಗೆ ಕೊಟ್ಟ ಕಾಟ ಅಷ್ಟು ಇಷ್ಟು ಅಲ್ಲ, ವಿಪರೀತ ಕಾಟ ಕೊಟ್ಟ. ಅಷ್ಟು ಕಾಟ ಕೊಟ್ಟರು ಕೂಡ ಸ್ವಾಮಿಯ ಸೇವೆ ಎಂದು. ಏನ್ ಅವನ ಮೇಲೆ ಅವನು ಕಾಟ ಕೊಟ್ಟದ್ದಕ್ಕೆ ನೊಂದುಕೊಂಡಿಲ್ಲ, ಪಾಂಡವರ ಪರಿಚಯ ಮಾಡಿಕೊಡ್ತಾರೆ. ವ್ಯಕ್ತಿಯ ಪರಿಚಯ ಅಂದ್ರೆ ಆ ವ್ಯಕ್ತಿಯ ಮನಸ್ಸಿನ ಪರಿಚಯ ಆಗಬೇಕು, ಸುಮ್ಮನೆ ಬರೇ ವ್ಯಕ್ತಿಯ ಪರಿಚಯ ಅಂದ್ರೆ ಏನು ಉಪಯೋಗ ರೀ ಅಲ್ವಾ? ಅವನ ದುಡ್ಡಿನ ಪರಿಚಯ, ಅವನ ಹೆಗ್ಗಳಿಕೆ ಯಾರಿಗ್ ಬೇಕು? ಆ ಮನಸ್ಸು ಶುದ್ಧ ಆಗಿತ್ತ ಅದು ಹಿಡಿದವ ಆ ವ್ಯಕ್ತಿನ ಬಿಡಲ್ಲ ನಿಮ್ಮನ್ನು ಇವರು ಹಿಡ್ಕೊಂಡಂತೆ. ಹೌದಾ ಅಲ್ಲವಾ ಹೇಳಿ? ನಿಮ್ಮ ಹಿಂದೆ ದುಡ್ಡಿತ್ತ, ಅದಿತ್ತ, ಇದಿತ್ತ ಅಂತ ಈ ಜನ ಎಲ್ಲ ಬರ್ತಾ ಇದ್ದಾರ? ನೀವು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಅದೇನೋ ನೋಡಿದ್ದಾರೆ ಒಳಗೆ ಮನಸ್ಸಿದೆ. ಎಸ್ ಇಟ್ ಈಸ್. ಒಂದು ಮಾತ್ರ ನಿಮಗವರು ಬೇಕಾದವರು, ನಿಮಗವರು ಬೇಕಾದವರು ಅವರು ಕುರಿತು ಮಾತಾಡಿದ್ರೆ ನಿಮ್ಗೆ ಸಂತೋಷ ಆಗುತ್ತೆ. ಆ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಇಷ್ಟು ಅರಣ್ಯಕಾಚಾರ್ಯನನ್ನು ಹೇಳಿಕೊಟ್ಟ ಪಾಠ ಷೋಡಶಿಯಲ್ಲಿ. ಎಲ್ಲಿ ಯಾವ ವ್ಯಕ್ತಿಯಲ್ಲಿ ಭಗವಂತ ಯಾವ ರೂಪದಿಂದ ನಿಂತು ಮೆರೀತಾ ಇರ್ತಾನೆ ಆ ರೂಪದ ಸ್ತೋತ್ರ ಮಾಡು ಅಂದ್ರು. ನಾನು ರಾಮಚಂದ್ರಾಚಾರ್ಯರಲ್ಲಿ ರಾಮಚಂದ್ರಾಚಾರ್ಯರು ಅಂತ ಹೆಸರಿಟ್ಟುಕೊಂಡು ಅವರಲ್ಲಿ ಆ ಗುಣ ಪ್ರಕಟ ಮಾಡಿ ಇಷ್ಟು ಜನನ್ನ ಅಟ್ರಾಕ್ಟ್ ಮಾಡಿದ್ಯಾರು? ಇವರ ಇವರೊಳಗಿರತಕ್ಕಂಥ ರಾಮಚಂದ್ರ ಕೂತಿದ್ದಾನಲ್ಲ, ಅವನು ಮಾಡಿದ ಕೆಲಸ. ಅದಕ್ಕೆ ಹೊಗಳಿ ಮೋಕ್ಷಕ್ಕೂ ಹೋಗ್ಬೋದು, ಹೊಗಳಿ ನರಕಕ್ಕೂ ಹೋಗ್ಬೋದು. ನಾನು ರಾಮಚಂದ್ರಾಚಾರ್ಯನೇ ಹೊಗಳಿದ್ರೆ ಫ್ಲೈಟ್ ಅಲ್ಲೇ ಕಳಿಸಿಬಿಡ್ತಾರೆ ನರಕಕ್ಕೆ. ಅವರ ಒಳಗಿರೋ ದೇವರ ದೃಷ್ಟಿಯಲ್ಲಿ ಹೊಗಳಬೇಕು. ಅದಕ್ಕೆ ಹೇಳ್ತಾರೆ, ನ್ಯಾಯದಿಂದಲೇ ಸ್ವಾಮಿಯ ಸೇವೆ ಎಂದು ಕಾಯದೊಳಗೆ ಆಯಾಸ ಬಡದಲೆ ಮಾಯದಲ್ಲಿ ವನವಾಯಿತೆಂದು. ಚೂರು ಅಸೂಯೆ ಪಡಲಿಲ್ಲ ಅಂತ ಇವರು. ಆ ದುಷ್ಟರೆಲ್ಲ ಕಾಟ ಕೊಡ್ತಾ ಇದ್ರೆ ಸುಮ್ಮನೆ ಇದ್ರಂತೆ, ಎಲ್ಲರೂ ತಿಳ್ಕೊಂಡ್ರಂತೆ, ಪಾಪ ಒಳ್ಳೆಯವರು ಇವನು ಕಾಟ ಕೊಡ್ತಾ ಇದ್ರೆ ಸುಮ್ಮನೆ ಇದ್ದಾರೆ ಅಂದ್ರೆ. ಅವ್ರ ತಲೆಯಲ್ಲಿ ಕಲ್ಪನೆ, ಇವರಿಗೆ ಮನಸ್ಸಲ್ಲಿ ನೋವಾಗ್ತಾ ಇದೆ, ಅವನ್ನ ಬಡ್ದು ಬಿಡಬೇಕು ಅನ್ನಿಸ್ತಾ ಇದೆ, ಸುಮ್ಮನೆ ಇದ್ದಾರೆ ಅಂತ. ಆದರೆ ಅದಲ್ಲ, ಅವರಿಗೆ ಅವನ ಮೇಲೆ ಸಿಟ್ಟೇ ಬರ್ತಾ ಇಲ್ಲ.
ಪಾಂಡವರಿಗೆ ದುರ್ಯೋಧನನ ಮೇಲೆ ಸಿಟ್ಟೇ ಇಲ್ಲ, ಆದರೆ ತುಂಬಾ ಸಿಟ್ಟಿದೆ ಅಂದ್ರು.
ಇದೇನು ಎರಡು ಮಾತು ಹೇಳ್ತಾರೆ ಪ್ರವಚನಕಾರರು, ಒಂದೇ ಮಾತು ಹೇಳಬೇಕು ಅಂದ್ರೆ ಹೇಳ್ತಾರೆ ಇಷ್ಟಂತೆ. ಇದು ಪಾಂಡವರ ಪರಿಚಯ. ಅವನು ಎಷ್ಟು ಉಪದ್ರ ಕೊಡತಾ ಇದ್ರು ಕೂಡ ಅವರಿಗೆ ತಲೆಯಲ್ಲಿತ್ತು. ಯಾಕೆ? ಇವರನ್ನ ಬ್ರಹ್ಮವಿತು ಅಂತ ಹೇಳಿದ್ರಲ್ಲ, ಬ್ರಹ್ಮಜ್ಞಾನಿಗಳಿವರು. ಏನಂತ? ಬ್ರಹ್ಮೈವ ಸ್ವತಂತ್ರಂ. ಈ ಜುಜುಬಿ ಇದ್ದಾನಲ್ಲ ಈ ದುರ್ಯೋಧನ, ಅವನು ಸ್ವತಂತ್ರ ಅಲ್ಲ, ಗೊಂಬೆ. ಸ್ವಾಮಿ ಅವನಲ್ಲಿ ಕೂತು ನಮ್ಮ ಕರ್ಮಾನುಸಾರ ಕಾಟ ಕೊಡಿಸ್ತಾ ಇದ್ದಾನೆ. ಇದು ಸ್ವಾಮಿಯ ಸೇವೆ. ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬವರು, ನೀನು ಇವನ ಮೂಲಕ ಕೊಡಿಸಿದ ಕಾಟ ನಿನ್ನ ಯಜ್ಞ ಅಂತ ಮಾಡುತ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವ ಕಾಟ ಕೊಟ್ಟಿದ್ದಾನೆಂಬ ಸಿಟ್ಟು ಒಬ್ಬರಿಗೂ ಇಲ್ಲ, ಆದರೆ ಅವನ ಕಂಡ್ರ ಸಾಕು ಕೊಂದು ಹಾಕ್ಬೇಕನ್ನ ಸಿಟ್ಟಿದೆ ಅಂತ ಅವರಿಗೆಲ್ಲ. ಯಾಕೆ? ಕೃಷ್ಣನ ದ್ವೇಷಿ ಅಂತ ದ್ವೇಷ ಇದೆ ಅಂತೆ. ಇದರಲ್ಲಿ ಟೆರಿಫಿಕ್ ಪಾಯಿಂಟ್ ಅಂತ ಹೇಳುತ್ತಾರೆ. ನಮ್ಮಪ್ಪ ಕೃಷ್ಣನ ಮೇಲೆ ದ್ವೇಷ ಮಾಡುತ್ತಾನಲ್ಲ, ಇವನ ತುಕ್ಕು ತುಕ್ಕಾಗಿ ಹೊಡೆದು ಬಿಡಬೇಕು. ಅಲ್ಲ ರೀ, ನಿಮಗಷ್ಟು ಕಾಟ ಕೊಟ್ಟನಲ್ಲ ಹಣೆ ಬರ, ಅವನೇನ್ ಕೊಡ್ತಾನೆ? ಅವನಲ್ಲ, ಅವನು ಈ ದೋಷ ಇದೆ ಅವನಲ್ಲಿ, ಕೃಷ್ಣನ ದ್ವೇಷ ಮಾಡುವ ದೋಷ ಇದೆ, ಅದಕ್ಕೆ ಅವನು ಹೊಡೆದಾಕ್ಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಇಷ್ಟು ವನ ಆಯಿತು, ವನವಾಸ. ಹೇಗಾಯಿತು? ಮಾಯದಲ್ಲಿ ನೀವು ಕೊಟ್ಟದ್ದು ನನಗೆ ವಿಜಯದಾಸರ ಪದ, ಅದು ಒಂದು ಗಂಟೆ ಟೈಮ್ ಕೊಟ್ಟಿದ್ದೀರಾ. ಯಾರಿಗಾದ್ರೂ ಪಿ ಎಚ್ ಡಿ ಮಾಡಿದವರು ಇರ್ತಾರಲ್ಲ, ಪಿ ಎಚ್ ಡಿ ಥೀಸಿಸ್ ಸಬ್ಜೆಕ್ಟ್ ಸಬ್ಮಿಟ್ ಮಾಡ್ತಾರೆ, ಹಿಡಿದೊಡ್ದಿರುತ್ತೆ ಎಂ ಎ ತಲೆ ಅಷ್ಟು, ಅದನ್ನ ಇಟ್ಕೊಂಡು ಬಂದು ಒನ್ ಅವರಲ್ಲಿ ನಿಮ್ ಪಿ ಎಚ್ ಡಿ ಎಲ್ಲ ಸಬ್ಮಿಟ್ ಮಾಡ್ರಿ ಅಂದ್ರೆ ಅವರಿಗೆ ಸಾರಿ ಅಂತ ಹೋಗ್ತಾರೆ, ಅವರಿಗೆ ತೃಪ್ತಿ ಇರಲ್ಲ. ವಿಜಯರಾಯರ ಒಂದೊಂದು ಮಾತು ಅಂತಹದ್ದೇ. ಆದರೆ ಸಾಕು, ನನಗೆ ವಿಜಯರಾಯರ ಮಾತಿನ ಗತ್ತಿನ ಪರಿಚಯ ಮಾಡಿಕೊಟ್ನಲ್ಲ, ಅಷ್ಟು ತೃಪ್ತಿ ನನಗೆ. ಹೇಳುತ್ತಾರೆ ವನವಾಸ ಆಯ್ತಲ್ಲ, ಯಾಕಾಯಿತು ಅಂದ್ರೆ ಮಾಯದಲ್ಲಿ ವನವಾಯಿತೆಂದು, ಮಾಯದಿಂದ ವನ ಆಯಿತು ಅಂದ್ರೆ ಇವರು ನಮ್ಮನ್ನು ಮಾಯ ಮಾಡಿ ವನವಾಸ ಕೊಟ್ಟರು. ಮಾಯ ಮಾಡಿದ್ರಲ್ಲ, ದ್ಯೂತ ಆಡುವಾಗ ಮಾಯಾ ದ್ಯೂತ ಮಾಡಿ ವನವಾಸ ಮಾಡಿಸಿದ್ರು ಅಂತ ಅಂದುಕೊಂಡ್ರು. ಇಲ್ಲ ಅಂತ ಹೇಳಿದ್ರು, ಮಾಯದಲ್ಲಿ ಮಾಯಾ ಶಬ್ದಕ್ಕರ್ಥ ಹರಿಯ ಇಚ್ಛಾ, ಹರಿಯ ಇಚ್ಛಾ ಮಾಯಾ, ಮಾಯಾದಲ್ಲಿ ವನವಾಯಿತೆಂದು ಹರಿಯ ಇಚ್ಛಾ ಪ್ರಕಾರ ಆಯಿತು. ಇವನೇನ್ ಮಾಡಿಸ್ತಾನೆ ನಮಗೆ ಅಂತೇಳಿ ಆ ಥರ ಹೊರಟ್ರಂತವರು. ಅದಕ್ಕೆ ಹೇಳ್ತಾರೆ ವಿಜಯದಾಸರ ಸುಳಾದಿ ಬರುತ್ತಲ್ಲ ಪ್ರಹ್ಲಾದರಾಜರದ್ದು, ಮಗುವು ಮೊರೆ ಇಡಲು ಅಪ್ಪ ಹೊಡಿತಾ ಇದ್ದ, ಬಿಡಿತಾ ಇದ್ದ, ಕಡಿತಾ ಇದ್ದ, ಏನೇನು ಮಾಡುತ್ತಾ ಇದ್ದ, ಅದು ನೋಡಿ ತಡೆಯಲಾರದೆ ಮಗುವು ಮೊರೆ ಇಡಲು ಬಂದ ನರಸಿಂಹ ಅಂತ ವಿಜಯದಾಸರು ಹೇಳ್ತಾರೆ. ನಾವು ವಿಜಯದಾಸನ ಅರ್ಥ ಮಾಡ್ಕೊಬಹುದು, ಆ ಪ್ರಹ್ಲಾದರಾಜರಿಗೆ ತುಂಬಾ ತೊಂದರೆ ಕೊಟ್ರೆ ತಡೆಯಲಾರದೆ ಅಪ್ಪ ಅಯ್ಯೋ ಅಪ್ಪ ನರಸಿಂಹ ಕಾಪಾಡು ಅಂದ್ರೆ ಬಂದ್ರು ಅಲ್ಲ ಅಂದ್ರು. ಭಾಗವತವೇ ಹೇಳ್ತಾ ಇದೆ ಎಷ್ಟು ತೊಂದರೆ ಕೊಡ್ಲಿಕ್ಕೆ ನೋಡಿದ್ರು ಕೂಡ ಪ್ರಹ್ಲಾದರಾದರಿಗೆ ಚೂರೂ ನೋವಾಗಿಲ್ಲ, ನಶಶಾಕ ಮುಟ್ಲಿಕ್ಕಾಗಿಲ್ಲಂತೆ. ಅಂತ ಕಾಲಕ್ಕೆ ನಾನ್ ನಿಮ್ ಮೇಲೆ ಎಲ್ಲ ಹಾಕ್ತಾ ಇದ್ದೀನಿ, ನಿಮ್ಗೇನು ತಾಕ್ತಾ ಇಲ್ಲ, ನೀವು ಅಳತ್ತೀರಾ ತಗಲ್ತಾ ಇದೆ ತಗಲ್ತಾ ಇದೆ ಅಂತ. ಅಳಲ್ಲ, ಅತ್ತರಂತೆ ಬೇಗ ಬಾ ಬೇಗ ಬಾ ಅಂತ. ಯಾಕೆ ಅಂದ್ರೆ ಕೊನೆಗೆ ಹೇಳುತ್ತಾರೆ, ಪಿತಾಮೇ ಪೂಯೇತ ದುರಂತಾದ ದುಸ್ತರಾದ ಧಾತ್. ಅಯ್ಯ, ನಿನ್ನ ಮೇಲೆ ದ್ವೇಷ ಮಾಡಿದ ನಮ್ಮಪ್ಪ, ಅಷ್ಟೇ ಅಲ್ಲ ನಿನ್ನ ಭಕ್ತ ನಾನು. ಆ ಎದೆಗಾರಿಕೆ ನೋಡಿ, ದೇವರೆದುರಿಗೆ ನಿಂತು ನಿನ್ನ ಭಕ್ತ ನಾನು ಅಂತ ಹೇಳ್ಕೋಬೇಕಾದ್ರೆ ಅದು ಎಷ್ಟು ಸ್ಟ್ಯಾಮಿನಾ ಇರಬೇಕು. ನಿನ್ನ ಭಕ್ತ ನಾನು, ನನ್ನ ಮೇಲೆ ದ್ವೇಷ ಮಾಡಿದ, ಅದಕ್ಕೆ ತುಂಬಾ ಪಾಪ ಬಂದಿದೆ, ಇವನು ಉದ್ಧಾರ ಮಾಡಿ. ಅದಕ್ಕೆ ಕೇಳಿದ್ರಂತೆ, ಇವ ನಾನಾ ಪ್ರಯತ್ನಗಳು ನನ್ನ ಮೇಲೆ ಮಾಡುತ್ತಾ ಇದ್ದಾನೆ ಸಾಯಿಸಲಿಕ್ಕೆ, ಪಾಪ ಬೆಳೆದು ಹೋಗ್ತಾ ಇದೆ, ಸತ್ತೋಗ್ತಾನೆ, ಅದಕ್ಕೆ ಬೇಗ ಬಂದು ಉದ್ಧಾರ ಮಾಡಯ್ಯ ಅಂತ ಕೇಳಿದ್ರಂತೆ ಪ್ರಹ್ಲಾದರಾದರು. ಅಷ್ಟೇ ಹೊರತು ನನ್ನುದ್ಧಾರ ಮಾಡು, ಉದ್ಧಾರ ಮಾಡ್ಲಿಕ್ಕೇನಿದೆ, ಸುತ್ತು ನರಸಿಂಹ ನಿಂತಿದ್ದಾನೆ, ಟಚ್ ಮೀ ನಾಟ್ ಅಂತ ಯಾರನ್ನ ಮುಟ್ಟಿಸ್ತಾ ಇಲ್ಲ. ಅದಕ್ಕೆ ವಿಜಯರಾಯರ ಮಾತನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಡಿಕ್ಷನರಿ ಇರಬೇಕು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಮಾಯದಲ್ಲಿ ವನವಾಯಿತೆಂದು ರಾಯ ಮತ್ಸ್ಯನ ಆಲಯದೊಳು ತಮ್ಮ ಕಾಯ ಒಡಗಿಸಿ. ಮತ್ಸ್ಯದೇಶ ರಾಜ ವಿರಾಟನ ಆಲಯದಳು ಆತನ ಆಶ್ರಯದಲ್ಲಿ ತಮ್ಮ ಕಾಯವು ಅಡಗಿಸಿ, ಎಲ್ಲರೂ ತಮ್ಮನ್ನ ಗುರುತು ಹಿಡಿಯದೇ ರೀತಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ. ಇಲ್ಲೊಂದು ವಿಚಾರ ಚೆನ್ನಾಗಿ ನಾವು ನೋಡಬೇಕದು. ಅಂದರೆ ಅಲ್ಲ, ಎಷ್ಟೇ ಇದ್ರೂ ಕೂಡ ನಮ್ಮ ಫೋಟೋ ಎಲ್ಲರಿಗೂ ಗೊತ್ತು, ನಮ್ಮ ಫೋಟೋ ಎಲ್ಲರಿಗೂ ಗೊತ್ತು. ನಾವು ಪೇಟೆ ಕಟ್ಟಿ ಇದು ಮಾಡ್ಕೊಂಡು ಹೋದ್ರೆ ಗೊತ್ತಾಗಲ್ಲ. ನಾನು ಬರ್ತೀನಿ ಟೋಪಿ ಇಟ್ಕೊಂಡು ಬಂದ್ರೆ ಶ್ರೀನಿವಾಚಾರ ಗೊತ್ತಾಗಲ್ವ? ಒಂದು ನಿಮಿಷ ಗೊತ್ತಾಗಲ್ಲ, ಆದ್ಮೇಲೆ ನೋಡ್ತೀರಿ ಆಚಾರ ಹೀಗೆ ಬಂದ್ರು ಅಂತ ಹೇಳಿ ಅಲ್ವಾ. ಹಾಗೆ ಅವರು ಜಗತ್ತೆಲ್ಲ ಗೊತ್ತಿದ್ದ ಫೋಟೋಸ್ ಐದು ಪಾಂಡವರು, ಅವರ ಕುರಿತು ಅವರು ವೇಷ ಸುಮ್ಮನೆ ಹಾಕೊಂಡು ಗೊತ್ತಾಗಲ್ಲ. ಇಲ್ಲ, ಮುಖ ಎಲ್ಲ ಬದಲಾಗಿ ಹೋಗಿದೆ, ಮುಖ ಎಲ್ಲ ಬದಲಾಗಿ ಹೋಗಿದೆ. ಆ ಥರ ಬದಲು ಮಾಡಿಕೊಂಡಿದ್ದಾರೆ. ಹೇಳ್ತಾರೆ ಕಾಯವು ಅಡಗಿಸಿ, ಕಾಯವು ಅಡಗಿಸಿ ಬಿಟ್ರಂತೆ. ಅಯೋನಿಜೆ ದ್ರೌಪದಿ ಒಡಗೂಡಿ ಪ್ರಯಾಸವಿಲ್ಲದೆ ಅವರು ಬಿಡದಂತೆ ಆಗಿರಲು, ಪ್ರಯಾಸವಿಲ್ಲದೆ ಪ್ರಶಾಂತವಾಗಿದ್ದಾರಂತೆ ಅಂತ ಹಾಕುವ. ಅಲ್ಲಿ ಬಾಚಿ ಹಿಕ್ಕುವ ಪರಿಚಾರ್ಯ ಕನವು ಆ ಪಾಂಚಾಲೆ ಮತ್ಸ್ಯನ ಚದುರೆಯಲ್ಲಿ. ಆ ದ್ರೌಪದಿ ದೇವಿಗೆ ಕೆಲಸ ಕೊಟ್ಟರಂತೆ. ಏನ್ ಕೆಲಸ ಅಂದ್ರೆ ಆ ರಾಣಿವಾಸದ ಎಲ್ಲ ಸ್ತ್ರೀಯರಿಗೆ ಹಿಕ್ಕೋ ಕೆಲಸ. ಅದೇನ್ರಿ ಎಂಥ ತಾಯಿ, ಆಕೆ ಹಿಕ್ಕೋದ? ಯಾರ್ಯಾರು ಕೆಲಸಗಾರದವರಿಗಿಲ್ಲ ಆ ದ್ರೌಪದಿ ದೇವಿ ಬಂದು ಹಿಕ್ಕೋದ ಅಂದ್ರೆ ಅವರಿಗೆ ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ತಲೆ ಹಿಕ್ಕುತ್ತಾ ಇರೋದ ಆಕೆ ಅಂತ ಅರಣ್ಯಕಾಚಾರ್ಯರು ಪರಿಚಯ ಮಾಡಿಕೊಡುತ್ತಾರೆ. ನಿಮ್ಮ ನಿಮ್ಮ ತಾಯಿಯಂದ್ರಲ್ಲಿ ಅಕ್ಕಂದ್ರಲ್ಲಿ ಗೊತ್ತಿಲ್ಲವ ನಿಮಗೆ? ಹೇಳುತ್ತಾರೆ ಈ ಶರೀರದಲ್ಲಿ ನಾವು ನಿಂತಿರ್ತೇವಲ್ಲ, ಈ ಶರೀರದೊಳಗೆ ಜೀವ ಇರ್ತಾನಲ್ಲ, ಎಷ್ಟಿರ್ತಾನೆ? ಕುದುರೆ ಬಾಲದ ಗೊತ್ತು ನಿಮಗೆ, ಬಹಳ ಪರಮಾಣು. ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತ ವಿಭಾಗವ ಮಾಡಿ ಅದರಳು ಒಂದನು ಶತ ವಿಭಾಗ ಮಾಡಿದರೆ ಆ ಒಂದು ತೆಗೆದರೆ ಎಷ್ಟೋ ಅಷ್ಟು ನಿಮ್ಮೆಲ್ಲರ ಸೈಜ್. ಎಲ್ಲಿದ್ದೀರಾ? ಈ ಸೆಂಟರ್ ಫ್ಲೋರ್ ಅಲ್ಲಿ ಹೃದಯದಲ್ಲಿ ಬಿಸಾಡಿದ್ದಾರೆ ಅಂಥ ಜೀವ. ಈ ಕಣ್ಣಿಂದ ನೋಡೋದು ಕೈಯಿಂದ ಮುಟ್ಟೋದು ಹೇಗೆ ಮಾಡುತ್ತಾನೆ ಅಂದ್ರೆ ಈ ಜೀವ ಪ್ರಕಾಶದ ದೀಪ ಇದ್ರೂ ಪ್ರಕಾಶ ಬೆಳಕು ಬಂದಂತೆ ಪ್ರಕಾಶದಂತೆ ವ್ಯಾಪ್ತನಾಗಿದ್ದಾನೆ. ಇಂಥ ಜೀವನಲ್ಲಿ ಒಂದು ವೇಳೆ ಯಾರಾದರೂ ನಮ್ಮಲ್ಲಿ ತೋರಿ ನಿಂತರೆ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತು ಆ ಥರ ನಮ್ಮಲ್ಲಿ ಫಸ್ಟ್ ತೋರಿ ನಿಂತವರು ಯಾರು ಗೊತ್ತಾ? ಪುಷ್ಕರ. ಅವರೊಳಗೆ ಇನ್ನೊಬ್ಬರು ನಿಂತಿದ್ದಾರೆ, ಶನೇಶ್ಚರ. ಹಾಗೆ ಹಾಗೆ ಒಬ್ಬರಲ್ಲಿ ಒಬ್ಬರು, ಒಬ್ಬರಲ್ಲಿ ಒಬ್ಬರು. ಎಕ್ಸಾಂಪಲ್, ಬಾಳೆದಿಂಡು ಕತ್ತರಿಸಿದ್ರೆ ರಿಂಗ್ 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 ಬರುತ್ತೆ ಅಂತೀರಾ? ಬಾಳೆದಿಂಡು ಶಾಂತಕಾಲಕ್ಕ ಬಳಸಲ್ಲ ನಾವು, ನಮ್ಗೆ ಗೊತ್ತಾಗಲ್ಲ. ಮಡಿಲು ದೃಷ್ಟಾಂತ, ಅಷ್ಟು ಗೊತ್ತಾಗಲ್ಲ. ಮೈಲಿಗೆ ದೃಷ್ಟಾಂತ, ನಿಮ್ಗೆ ಗೊತ್ತಿದ್ದೆ. ಉಳ್ಳೆಗಡ್ಡೆ, ಈರುಳ್ಳಿ ಕತ್ತರಿಸಿದ್ರೆ ಒಳಗೆ ರಿಂಗ್ ರಿಂಗ್ ಬರುತ್ತಲ್ಲ, ತಿಂದಿರಲ್ಲ ನೋಡಿರ್ತಿರಲ್ಲ. ಹಾಗೆ ಎಲ್ಲರೂ ಎಷ್ಟು ಜನ ಇದ್ದಾರೆ? ದೇವರ ಪರ್ಯಂತ ಎಲ್ಲರೂ ಒಳಗೆ ಒಬ್ಬರಿಗೊಬ್ಬರು ಒಬ್ಬರೊಬ್ಬರು ಹಾಗೆ ನಿಂತಿದ್ದಾರೆ. ಈ ವಿಷಯ ನಮ್ಗೆ ಗೊತ್ತಿಲ್ಲ. ತತ್ವಾಭಿಮಾನಿ ದೇವತೆಗಳು ಅಂದ್ರೆ ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಸ್ವರ್ಗದಲ್ಲಿ ಸೀಟ್ ಹಾಕೊಂಡು ಕೂತಿದ್ದಾರೆ ಅಂತ ನಮ್ಮ ತಲೆಯಲ್ಲಿ ಇಲ್ಲ. ನಮ್ಮೊಳಗೆ ಎಲ್ಲರೂ ನಿಂತಿದ್ದಾರೆ. ಒಂದು ಕೈ ಕದಲಬೇಕಾದರೆ ಒಳಗೆ ದೇವ ತನ್ನ ಕೈ ಎತ್ತಿದರೆ ಲಕ್ಷ್ಮೀದೇವಿ ಕೈ ಅದರ ಮೇಲೆ ಸ್ಲೀವ್ ತರ ಶರ್ಟ್ ತರ ಆಕೆ ಕೈ ಎದ್ರೆ, ಹಾಗೆ ಎಲ್ಲರ ಕೈ ಎದ್ರೆ ಕೊನೆಗೆ ಕೈ ಏಳುತ್ತೆ. ಇಷ್ಟು ಜನ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ನಮ್ಮ ಸರಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಮತ್ತೆ ಈಗ ಹೇಳಿ ನೀವು ಹಿಕ್ಕೋದು ಅಂದ್ರೆ ಭಾರತೀ ದೇವಿ ನಿಮಗೆ ಹಿಕ್ಕಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ. ಆಕೆಯೇ ಹಿಕ್ಕೋದೆಲ್ಲರಿಗೆ, ಆ ಹಿಕ್ಕೋ ಕೆಲಸ ಆಕೆಗೆ ಅನಾದಿಯಿಂದಿದೆ, ಎಲ್ಲರಿಗೂ ಹಿಕ್ತಾನೆ ಇದ್ದಾಳೆ. ಅದು ಹೇಳುತ್ತಾರೆ ಬಾಚಿ ಹಿಕ್ಕುವ ಪರಿಚಾರ್ಯತನವು ಆ ಪಾಂಚಾಲೆ ಮತ್ಸ್ಯನ ಚದುರೆಯಲ್ಲಿ. ಚದುರೆ ಅಂದ್ರೆ ಅಂತಃಪುರ, ಅಲ್ಲಿದ್ದಾಳಂತೆ. ಆಚರಣೆಯಿಂದ ಯಾಚಕರಂದರಿ ವಾಚ ವಾಡುತ್ತ, ಯಾಚಕರಂತೆ ವಾಚ ಮಾತಾಡುತ್ತಾ ಅಲ್ಲಿ ಕಾಲ ಕಳೀತಾ ಇದ್ದಾರೆ. ಕಾಲೋಚಿತಕ್ಕೆ ಯಾವ ಕಾಲಕ್ಕೆ ತಕ್ಕಂತೆ ಹೇಗಿರಬೇಕೋ ಹಾಗಿದ್ದಾರಂತೆ. ಹೇಳ್ತಾರೆ ನಮಗೂ ಕೂಡ ಯಾವಾಗ ಯಾವ ಪೊಸಿಷನ್ ಬರುತ್ತೋ ಗೊತ್ತಿಲ್ಲ. ಇವಾಗೇನೋ ನಮ್ಮ ಸಮಾನ ಇಲ್ಲ, ನಾಳೆ ಬೆಳಿಗ್ಗೆ ರಿವರ್ಸ್ ಆದ್ರೆ ಗತಿ. ಅದಕ್ಕೆ ಅವಾಗ ಸ್ವಲ್ಪ ನೆನಪು ಮಾಡಿಕೊಳ್ಳಿ, ಪಾಂಡವರಂತವರಿಗೆ ರಿವರ್ಸ್ ಆದಾಗ ಆಗಿದ್ರು ನಾನೆಷ್ಟು ಅಂದುಕೊಂಡ್ರೆ ಸ್ವಲ್ಪ ಟೆಂಪರೇಚರ್ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಕಾಲೋಚಿತಕ್ಕೆ ನೀಚರಲ್ಲಿರಲು. ಅವರು ನೀಚರಂದ್ರೆ ನೀಚರಲ್ಲ, ತಮಕ್ಕಿಂತ ಕಡಿಮೆ ಆದವರು, ಅವರಲ್ಲಿ ಸೇವಾ ಮಾಡುತ್ತಾ ಇದ್ದಾರೆ. ಅಷ್ಟೊಳಗೆ ಬಂದ ಖಳನಾಯಕ. ಕೀಚಕ ನಲ್ಲಿಗೆ ಸೂಚಿಸಲು ಅನಾಲೋಚನೆಯಿಂದಲೇ ನಾಚಿಕೆ ತೋರುತ್ತ ಕೀಚಕ ಬಂದ. ಕೀಚಕ ಅಂದ್ರೆ ಆ ಪರ್ಸನಾಲಿಟಿ ಪರಿಚಯ ಮಾಡುತ್ತಾರೆ. ಅನಾಲೋಚನೆ ಬುದ್ಧಿಯೇ ಕೆಲಸ ಮಾಡದ ವ್ಯಕ್ತಿ ಅಂದ್ರೆ ಅವನಿಗೆ ಹೆಸರು ಕೀಚಕ ಅಂತ ಹೇಳ್ತಾರೆ. ಅಂದ್ರೆ ನಾನು ಯಾವ ಕೆಲಸ ಮಾಡಿದರೆ ನನಗೇನಾಗುತ್ತೆ ಎಂಬ ಎಚ್ಚರವೇ ಇಲ್ಲದ ವ್ಯಕ್ತಿಗೆ ಏನ್ ಹೆಸರಿಡ್ತೀರಾ ಅಂದ್ರೆ ಕೀಚಕ ಅಂದ್ರು. ಅಲ್ಲ ಅಮ್ಮ ಪರವಾಗಿಲ್ಲ ಬಿಡಿ, ಭೀಮಸೇನ ದೇವರು ಕೊಂದ್ರು, ಅದಕ್ಕೆ ನಮಗವನು ಉಪಟಲ ಇಲ್ಲ ಅಂತೀರಾ? ಅಂಥದ್ದೇನಿಲ್ಲ, ಆ ಭಾರತ ಕಾಲದಲ್ಲಿ ಸತ್ತವರೆಲ್ಲ ನಮ್ಮ ದೇಹದಲ್ಲೇ ಕೂತಿದ್ದಾರೆ, ಒಳ್ಳೆ ಎವರ್ ಗ್ರೀನ್ ಆಗಿ ಕೂತಿದ್ದಾರೆ. ಇನ್ನ ಅವ್ರಿಗೇನು ಗೊತ್ತಾ, ನಾವೇ ಸಪೋರ್ಟ್ ಅವರಿಗೆ. ಲೋಕದಲ್ಲಿ ಯಾರು ಹಿಂಸೆ ಕೊಡ್ತಾರೋ ಅವರಿಗೆ ಫ್ಯಾನ್ಸ್ ಜಾಸ್ತಿ. ಆತರ ಇವರು ಅಹಂಕಾರ ಕೊಡ್ತಾರೆ, ಮಮಕಾರ ಕೊಡ್ತಾರೆ. ಈ ಕೀಚಕ ಏನು ಮಾಡ್ತಾನೆ ಗೊತ್ತಾ, ಇನ್ನೊಬ್ಬರಿಗೆ ಉಪದ್ರವ ಕೊಡುವ ಬುದ್ಧಿ ಕೊಡತಾ ಇರ್ತಾನೆ. ನಮಗದು ಬಹಳ ಇಷ್ಟ, ಇನ್ನೊಬ್ಬರು ಉಪದ್ರವ ಕೊಟ್ಟು 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 ಆನಂದ ಪಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ನಮ್ಮೊಳಗೆ ಭೀಮ ಇದ್ದಾನೆ, ನಮ್ಮೊಳಗೆ ಇವರಿದ್ದಾರೆ. ಅಲ್ಲಿ ಇದ್ರು ಭೀಮಸೇನ ದೇವರು ಕೊಂದ್ರು, ಇಲ್ಲಿ ಇದ್ದಾರೆ ಭೀಮಸೇನ ದೇವರು ಇದ್ದಾರೆ. ನಾವು ಅಪ್ಲಿಕೇಶನ್ ಹಾಕೊಂಡ್ರೆ ಕೊಲ್ತಾರೆ, ನಾವು ಹಾಕ್ತಾ ಇಲ್ಲ. ಇಷ್ಟೇ ಆ ಪುರಾಣ ಈ ಪುರಾಣ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೀಚಕನಲ್ಲಿಗೆ ಸೂಚಿಸಲು ಅನಾಲೋಚನೆಯಿಂದಲೇ. ಆಲೋಚನೆ ಮಾಡಲಿಲ್ಲ, ಯಾರ ಕಡೆಗೆ ಹೋಗ್ತಾ ಇದ್ದೀನಿ, ಸಾವೇ ಬರುತ್ತೆ, ಸಾವೇ ಹೆಣ್ಣಿನ ರೂಪದಲ್ಲಿದೆ ಎಂಬ ಆಲೋಚನೆ ಇಲ್ಲದೆ ಸೂಚಿಸಲು. ಆಕೆಗೆ ಸೂಚನೆ ಕೊಡ್ತಾನೆ, ಬರ್ತೀಯಾ ಅಂತ ಕರೆದ. ಅವಾಗೆ ನಾಚಿಕೆ ತೋರುತ್ತ ಲಾಚನ್ನೆ ಹೋಗಲು, ಆಚೆ ಹೋಗಯ್ಯ ಅಂದಂತೆ ನಾಚಿಕೆ ತೋರುತ್ತ. ಅವಾಗೆ ನೀಚ ಖಳ ಕರ ಚಾಚಿದನು. ಎಂಥ ಪರಿಸ್ಥಿತಿ ಬಂದು ಭಾರತ ಹೇಳುತ್ತೆ, ಹಿಂದೆ ಓಡ್ತಾ ಬರ್ತಾನೆ. ಬಂದರೆ ದ್ರೌಪದಿ ದೇವಿ ನಿಂತು ನೋಡಿದರೆ ಸುಟ್ಟೋಗ್ಬೇಕವ, ಅಂಥ ತಪಸ್ವಿ. ಆದರೆ ದೇವರ ಸಂಕಲ್ಪ, ನಾವು ಇನ್ನೊಂದು ಕಡೆ ನಮ್ಮ ಸ್ವರೂಪ ಹೊರಗೆ ಬರಬಾರದು, ಭಗವಂತನ ಪೂಜೆ ಆಗ್ತಾ ಇದೆ. ಇವನ ತೊಂದರೆ ಬಂದದ್ದು ಭಗವಂತನ ಪೂಜಾ ಅಂತ ತಿಳಿದು ಅವನು ಅಟ್ಟಿಸಿಕೊಂಡು ಬಂದ್ರೆ ಆಕೆ ಓಡತಾ ಬರ್ತಾಳೆ. ಭಾರತ ಯಾರು ದ್ರೌಪದಿ ದೇವಿ ವಿರಾಟನ ಸಭೆಗೆ ಬರ್ತಾಳೆ, ಸಭೆಗೂ ಓಡಿ ಬರ್ತಾನವ. ಯಾಕೆ? ವಿರಾಟ ಕೀಚಕನ ಕೈಯಲ್ಲಿ ಗೊಂಬೆ, ಅಲ್ಲಿಗೂ ಬರ್ತಾನೆ ಕೈ ಚಾಚಲು. ಅವಾಗ ಹೇಳ್ತಾರೆ, ಎಲೆಲೆ ಪೆಣ್ಣೆ ನಿನ್ನೊನಪಿಗೆ ಕಾಮ ಕಳವಳಿಸಿದ ಗೆಲ್ಲಲಾರೇನೆಂದು ಹೇಳ್ತಾ ಇದ್ದಾನೆ ಕೀಚಕ. ಹೆಣ್ಣೆ ನಿನ್ನನ್ನು ನೋಡಿ ಕಾಮನೆ ಒದ್ದಾಡಿ ಬಿಡ್ತಾ ಇದ್ದಾನೆ, ಗೆಲ್ಲಲಾರೆ ಅಂತ. ಸತ್ಯವಾದ ಮಾತೆ, ದ್ರೌಪದಿ ದೇವಿಯ ಮೇಲೆ ಕಾಮ ಮೋಹದ ಅಸ್ತ್ರ ಬಿಟ್ಟರೆ ಮೃದೇ ಹೋಯಿತು. ಆಕೆಯನ್ನ ಗೆಲ್ಲಲಾರೇನೆಂದು ಕಾಮ ಕೊಳವಳಿಸಿದ. ಸತ್ಯವಾದ ಮಾತೆ, ಕೀಚಕನ ಬಾಯಿಂದ ಬಂತು. ಅಲ್ರಿ ಕೀಚಕಂತ ಮಾತು ಹೇಳತಾನ? ಕೀಚಕೇನು ಮಾರೀಚನು ಹೇಳಿದ ಈ ಮಾತು ಕೇಳ್ತೀರಾ? ರಾಮೋ ವಿಗ್ರಹವಾನ್ ಧರ್ಮ ಅಂತ, ರಾಮ ಧರ್ಮದ ಮೂರ್ತಿ ಅಂತ ಯಾರು ಹೇಳಿದ್ದು ಗೊತ್ತಾ? ಮಾರೀಚ. ರಾವಣಾಸುರ ಬರ್ತಾನೆ ಮಾರೀಚನ ಒಪ್ಪಿಸಲಿಕ್ಕೆ, ಹೇಳ್ತಾನೆ ರಾಮ ದಿ ವರ್ಸ್ಟ್ ಕ್ಯಾಂಡಿಡೇಟ್ ಗೊತ್ತಾ ಮಾರೀಚ, ಅವರೊಬ್ಬರೊಬ್ಬರಿಗೆ ಪರ್ಸನಲ್ ಟಾಕಿಂಗ್ ಹೇಳ್ತಾ ಇದ್ದಾನೆ. ಅಪ್ಪನೇ ಹೊರಗೆ ಹಾಕಿದ ರಾಮಚಂದ್ರನನ್ನ, ಅಂತ ರಾಮಚಂದ್ರ ಹೇಗಿರ್ಬೇಕು ಹೇಳು ಮಾರೀಚ ಅಂದ್ರೆ, ಮಾರೀಚ ಕೊನೆಗೆ ಹೇಳಿದ ಎಲ್ಲ ಕೇಳಿ ನಿಂಗೆ ಗೊತ್ತಿಲ್ಲಪ್ಪ, ರಾಮಚಂದ್ರನ ಪರಿಚಯ ಚೆನ್ನಾಗಿದೆ. ರಾಮೋ ವಿಗ್ರಹವಾನ್ ಧರ್ಮ, ಶತ್ರುಗಳ ಬಾಯಿಯಿಂದ ಹೊಗಳಿಸಿಕೊಂಡ ಮೂರ್ತಿ ಅಂದ್ರೆ ನಮ್ಮ ರಾಮಚಂದ್ರ, ಅಂತ ಅದ್ಭುತ ಮೂರ್ತಿ. ಕೀಚಕನು ಹೇಳುತ್ತಾ ಇದ್ದಾನೆ, ಎಲೆಲೆ ಪೆಣ್ಣೆ ನಿನ್ನೊನಪಿಗೆ ಕಾಮ ಕಳವಿಲಿಸಿದ ಗೆಲ್ಲಲಾರೇನೆಂದು, ಒಲಿಸಿಕೋ ಎನ್ನ ಲಲನೆ ಕರುಣ ಜಲಧಿಯೇ ನಾರಿ ಕುಲಮಣಿ. ಏ ನಾರಿ ಕುಲಮಣಿ, ಹೌದು ನಾರಿ ಕುಲಮಣಿ, ನಾನು ಒಲಿಸಿಕೋ ಬಳಲಿಸದೆ ಸಲಹಿದಡೆ ವ್ಯಗ್ಗಳಿಯ ಮಾಡಿಪೆ ಇಳೆಯೊಳಗೆ. ನಿನ್ನ ಕಾಟ ಕೊಡ್ದಂಗೆ ನನ್ನ ಸರೆಂಡರ್ ಆಗ್ಬಿಟ್ರೆ ನಿಮ್ಗೇನು ಬೇಕಾದ್ರೂ ಮಾಡಿಕೊಡ್ತೇನೆ. ಅವಾಗೆ ಹೇಳ್ತಾ ಇದ್ದಾರೆ, ತಲೆದೂಗುತ್ತಾ ಈ ಮಾತು ಹೇಳ್ತಾ ಇದೆಯಲ್ಲ ಆ ಖಡನ ಮಾತಿಗೆ, ಆ ಮಾತಿಗೆ ತಲೆ ತೂಗ್ತಾ ಇದ್ದಾಳಂತೆ. ನಿನ್ನ ಒಂದು ಹಲ್ಲು ಮುರಿತಾರೆ ನಮ್ಮವರು, ಗಂಧರ್ವರಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಹಾ, ಅವಾಗ ಹೇಳ್ತಾ ಇದ್ದಾರೆ ತಲೆಯ ದೂಗುತ್ತಾ, ಹೌದೇನಪ್ಪ ನಾ ಬರಬೇಕಾ ಅಂಥೇಳಿ ಆಗ ಸಂದರ್ಭಕ್ಕೆ ತಕ್ಕಂತೆ ತಪ್ಪಿಸಿಕೊಳ್ತಾ ಎಲ್ಲಿಗೆ ಬಂದು ಮಾತು, ಖಲನ ಮಾತಿಗೆ ತಲೆ ದೂಗುತ್ತಾ ನಿಲನೆ ಎನ್ನನು ಸಲಹಾನೆ. ಏನೂ ಅರ್ಥ ಆಗಲ್ಲ. ಬಿಡಿಸಿದರೆ ತಲೆಯ ದೂಗುತ್ತಾ ಅನಿಲನೆ ಎನ್ನನು ಸಲಹು ಎನೆ. ವಾಯುದೇವರ ಹತ್ರ ಬಂದು ಅನಿಲ ನೀ ಸಲಹೆ ಬೇಕಯ್ಯ. ನೋಡಿ ಇಷ್ಟು ಜನ, 5 ಜನ ಗಂಡಂದರಲ್ಲಿ ಕಾಯಿ ಅಂತ ಕೇಳಿದ್ದು ಭೀಮನನ್ನೇ, ಇನ್ಯಾರನ್ನ ಕೇಳಿಲ್ಲ. ಯಾಕಂದ್ರೆ ಮಿಕ್ಕವರಿಗೆ ಆ ಕೀಚಕನನ್ನ ಮುಟ್ಟುವ ಇದಿಲ್ಲ. ಯಾಕಂದ್ರೆ ಆ 5 ಜನ ಮಹಾಬಲಶಾಲಿಗಳು ಒಬ್ಬರನ್ನೊಬ್ಬರು ಬಡಿಯುವರಲ್ಲಿ ಭೀಮ ಶ್ರೇಷ್ಠ. ಕೀಚಕನ ಮುಟ್ಟೋ ಶಕ್ತಿ ಇಲ್ಲ ಅರ್ಜುನನಿಗೆ, ಅಂಥ ತಾಕತ್ತದ ಕೀಚಕನಿಗೆ. ಅದಕ್ಕೆ ಹೇಳ್ತಾರೆ ಭೀಮನನ್ನೇ ಕೇಳಿಕೊಂಡಂತೆ, ಅನಿಲನೇ ದೀರ್ಘ ನೀನೇ ಎನ್ನನು ಸಲಹು ಏನೇ. ಆವಾಗ ಒಳ್ಳೆ ಹೆಣ್ಣಿನ ರೂಪ ತೊಟ್ಟರಂತೆ. ಹೇಳ್ತಾರೆ ಹೆಣ್ಣಿನ ರೂಪ ತೊಟ್ಟರು, ಹೆಣ್ಣಿನ ರೂಪ ತೊಟ್ಟರು ಅಂತ ಹೇಳಿದಾಗ ನಮ್ ತಲೆಗೆ ಬರುತ್ತೇನು ಹೇಳಿ? ಸಾಮಾನ್ಯವಾಗಿ ಬರೋದು ಗಂಡಸೆ ಸೀರೆ ಉಟ್ಕೊಂಡು ಹೋಗಿದ್ದು ಅಂತ. ಹೌದಾ ಅಲ್ಲ? ಇಷ್ಟೇ ತಲೆಗೆ ಬಂದದ್ದು ಅಲ್ಲ. ಹೆಣ್ಣಿನ ರೂಪ ತೊಟ್ಟರು ಅಂದ್ರೆ ಒಳ್ಳೆ ಹೆಣ್ಣಿನ ಆಕೃತಿ ಧಾರಣೆ ಮಾಡಿದ್ರು. ರಹಸ್ಯ ಹೊರಗೆ ಹಾಕ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಸುಂದರವಾದ ಹೆಣ್ಣಂತೆ ಆಗಿಬಿಟ್ರಂತೆ. ದೇವತೆಗಳವರು ಮಹಾನುಭಾವರು ಕ್ಷಣದಲ್ಲಿ ಎಲ್ಲ ಆಗಿಬಿಡ್ತಾರೆ. ಅರ್ಜುನನ ಪರಿಸ್ಥಿತಿಯೂ ಹಾಗೆ. ಅರ್ಜುನ ತನ್ನ ಪುರುಷ ರೂಪದಂತಿಲ್ಲ, ಬೃಹನ್ನಲಾಗಿ ನಿಂತ. ಬೃಹನ್ನಲ ಅಂದ್ರೆ ಟೋಟಲ್ ಶರೀರ ಸ್ಟ್ರಕ್ಚರೇ ಚೇಂಜ್ ಆಗಬೇಕಲ್ಲ. ನಪುಂಸಕ ಅಂದ್ರೆ ಗಂಡಸ್ತರ ಇರ್ತಾರ, ಸೀರೆ ಉಟ್ರೆ ನಪುಂಸಕ ಅಂತಾರ. ಮುಖ ನೋಡಿದ್ರೆ ಗೊತ್ತಾಗಲ್ಲ ಅದು ಗಂಡಸು ಅಂತ ಹೇಳಿ. ಆ ಲಕ್ಷಣವೇ ಬೇರೆ ಕಾಣಿಸಬೇಕಲ್ಲ. ಆ ತರ ಶರೀರ ಪರಿವರ್ತನ ಆಯಿತು ಹೇಳ್ತಾರೆ. ಅಲ್ಲಿ ಒಳಗೆ ಕಾಯವು ಅಡಗಿಸಿ ತಮ್ಮ ಶರೀರದ ಲಕ್ಷಣವೆಲ್ಲ ಅಡಗಿಸಿ ಬೇರೆ ಲಕ್ಷಣದಿಂದ ಕೂತ್ಕೊಂಡಿದ್ರಂತೆ. ಅದನ್ನು ಹೇಳ್ತಾರೆ ಒಳ್ಳೆ ಹೆಣ್ಣಿನ ರೂಪ, ಅದ್ಭುತ ಹೆಣ್ಣಿನ ರೂಪ ಧಾರಣೆ ಮಾಡ್ತಾ ಇದ್ದಾರೆ. ನೋಡಿದರೆ ಇದು ಭೀಮನ ಅಂತಲ್ಲ ಡೌಟೇ ಬರಲ್ಲ, ಬೇರೆ ಹೆಣ್ಣು. ಒಂದು ವೇಳೆ ನೀವೇ ಒಂದು ಹೆಣ್ಣಿನ ರೂಪ, ಒಳ್ಳೆ ತಪಶಕ್ತಿ ಇದೆ, ಹೆಣ್ಣಿನ ರೂಪ ಧಾರಣೆ ಮಾಡಿದೆ ಎಷ್ಟು ಚೆನ್ನಾಗಿರುತ್ತೆ. ರಾಕ್ಷಸಿ ಪೂತಣ ಅವಳೇ ಒಳ್ಳೆ ಹೆಣ್ಣಿನ ರೂಪ ಧಾರಣೆ ಮಾಡಿಕೊಂಡು ಬಂದು ಕೃಷ್ಣನಿಗೆ ಹಾಲು ಕುಡಿಸಿದ್ದು ಭೀಮ ಧಾರಣೆ ಮಾಡುವುದರಲ್ಲಿ ಏನು ಆಶ್ಚರ್ಯ ಅದನ್ನು ಹೇಳ್ತಾರೆ. ಉಟ್ಟ ದಿವ್ಯಾಂಬರ ಸ್ವಾಮಿ ಸಮಯ ಆಯಿತು, ನಂತರ ಪ್ರವಚನಕಾರ ಆಚಾರ್ಯ ಬರ್ತಾರೆ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ 5 ನಿಮಿಷ. ಉಟ್ಟ ದಿವ್ಯಾಂಬರ ತೊಟ್ಟ ಕುಪ್ಪಸವು ಇನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಒಳ್ಳೆ ದಿವ್ಯ ಅಂಬರ ರೇಷ್ಮೆ ಬಟ್ಟೆ ಉಡ್ತಾ ಇದ್ದಾಳಂತೆ. ಉಡ್ತಾ ಇದ್ದಾನೆ ಅಂತ ಹೇಳ್ಬೇಕಾ, ಉಡ್ತಾ ಇದ್ದಾಳೆ ಅಂತ ಹೇಳ್ಬೇಕಾ? ಯಾರಿಗೂ ತೋರತಾ ಇಲ್ಲ, ದೇವತೆಗಳಿಗೆ ಕ್ವಶನ್ ಮಾರ್ಕ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿದ್ದಾಳಪ್ಪ ಅನ್ಬೇಕಾ ನಪ್ಪ ಅನ್ಬೇಕಾ ಅರ್ಥ ಆಗ್ಲಿಲ್ಲ. ಅಷ್ಟು ಚೆನ್ನಾಗಿದ್ದಾರೆ ಭೀಮಸೇನ ದೇವರು. ಚೆನ್ನಾಗಿ ಹೇಳ್ತಾರೆ, ಇಟ್ ಉಟ್ಟ ದಿವ್ಯಾಂಬರ ತೊಟ್ಟ ಕುಪ್ಪಸವು ಇಟ್ಟ ಸಾಧನ ಬಟ್ಟು ಪಣಿಯಲ್ಲಿ. ಒಳ್ಳೆ ಕುಪ್ಸ ತೊಟ್ಟಿದ್ದಾರಂತೆ. ನಿಮ್ಗೇನ್ ಗೊತ್ತು ಫ್ಯಾಷನ್, ಅವ್ರಿಗೆ ಗೊತ್ತು. ಅಷ್ಟು ಚೆನ್ನಾಗಿ ಉಡ್ತಾ ಇದ್ದಾರೆ. ನಂತರ ಆ ಫಣಿಯಲ್ಲಿ ಒಳ್ಳೆ ಆ ಹಾಕೊಳ್ತಾರಲ್ಲ ರಾಕ್ತಿ ಅಂತಾರ, ಅದನ್ನು ಹೆಚ್ಚು ಶುದ್ಧಗಳು ಗೊತ್ತಿಲ್ಲ. ಸಾಧಿನ ಬಟ್ಟು ಅಂತ ಹೇಳ್ತಾರೆ, ಹಣಿಯಲ್ಲ ಉದ್ದಕ್ಕೆ ಹಾಕೊಳ್ತಾರೆ, ಅದನ್ನು ಹಾಕೊಂಡಿದ್ದಾರೆ. ಕಟ್ಟಿದ ಮುತ್ತಿನ ಪಟ್ಟಿಗೆ ಕಿವಿಯಲ್ಲಿಟ್ಟ ವಾಲೆ ತೂಗೆ ಬಟ್ಟು ಕೂಚ ಗಟ್ಟಿ ಕಂಕಣ ರಾಕಟಿ ಚೌರಿ ಎಲ್ಲ ಇಟ್ಟಿದ್ದಾರೆ ನೋಡಿ. ಏನೇನು ಬೇಕೋ ಎಲ್ಲ ಸಿಸ್ಟಮ್ ಹೇಳ್ತಾ ಇದ್ದಾರೆ. ಹೆಂಗಸರಿಗೆ ಏನೇನು ಅಲಂಕಾರಕ್ಕೆ ಬೇಕೋ ಎಲ್ಲ ಹೇಳ್ಬಿಡ್ತಾ ಇದ್ದಾರೆ. ಕೊನೆಗೆ ಹೇಳ್ತಾರೆ, ಹುಚ್ಚ ಚೌರಿ ಆ ಬೆಟ್ಟಂತೆ ಈರೈದು ಬಟ್ಟು ಬಟ್ಟುಗಳು ಬೆಟ್ಟುಗಳು ಬಟ್ಟುಗಳುಂಗಾರ. ಭೀಮಸೇನ ದೇವರು ಎಲ್ಲ ಉಂಗ್ರ ಎಲ್ಲ ಹಾಕೊಂಡಂತೆ. ಆ ದೇ ಆ ಭೀಮಸೇನ ದೇವರ ಬೆಟ್ಟುಗಳು ಹೇಗಿದ್ದು ಅಂದ್ರೆ ಹೇಳ್ತಾರೆ, ಮುಟ್ಟೆ ಮಾಸಿಪವು. ಆ ಬೆಟ್ಟುಗಳನ್ನ ಮುಟ್ಟದಲ್ಲಿ ಮಾಸಿ ಹೋಗುತ್ತೋ ಅಂತ ಅಷ್ಟು ಸುನ್ನಿತ ಬೆರಳಂತೆ, ಅಷ್ಟು ಚೆನ್ನಾಗಿದೆ ಅಂತೆ. ಒಂದ್ಸಲ ನಾವು ನೋಡ್ಬೇಕು, ಸೇವಾ ಮಾಡ್ಬೇಕು, ಒಂದ್ಸಲ ತೋರಿಸ್ರಿ ಹೇಗೆ ರುದ್ರದೇವರು ಮೋಹಿನಿ ರೂಪ ತೋರಿಸಯ್ಯ ಅಂತ ದೇವರನ್ನ ಕೇಳ್ಕೊಂಡು ಹಿಂದೆ ಓಡಿ ಹೋದ್ರು. ನಾವು ಭೀಮಸೇನ ದೇವನ ಸ್ವಾಮಿ ವಾಯುಸುದ್ದಿ ಪಾರಾಯಣ ಮಾಡಿ ಕನಸಲ್ಲಾದ್ರೂ ಒಂದ್ಸಲ ತೋರಿಸ್ರಿ ನಿಮ್ಮ ರೂಪ ನೋಡಬೇಕು ಅಂತ ಕೇಳಬೇಕಂತೀವಿ. ಹೌದಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಹೇಳ್ತಾರಲ್ಲ, ಕೆಲವರು ಬರ್ತಾರೆ ಮನೆಗೆ ಎಂತ ಯೋಚನೆ, ಒಂದೇ ನಿಮಿಷ ಮುಗಿಸೇ ಬಿಡ್ತೇನೆ. ನಮ್ಮಲ್ಲಿ ಬರ್ತಾ ಇರ್ತಾರೆ, ಅವರ ಮನೆಯಲ್ಲಿ ಮಾಡಿಕೊಂಡದ್ದು ಏನೂ ಇಲ್ಲ, ಅನ್ನ ಒಗ್ಗರಣೆ. ನಾವು ಚಿಕ್ಕ ಹುಡುಗಿದ್ದಾಗ ಮನೆಯಲ್ಲಿ ಹೋಳಿಗೆ ಎಲ್ಲ ಮಾಡಿಕೊಂಡು ಹಬ್ಬದ ಊಟ ಮಾಡ್ತಾ ಇದ್ವು. ಮಾಮೂಲು ನಮ್ಮ ಪಾಡಿನ ಊಟ ಮಾಡ್ತಾ ಇದ್ವು. ಮೇಲೆ ಒಬ್ಬರಿದ್ರು ಬ್ರಹ್ಮಚಾರಿ, ಆತ ಏನೂ ಇಲ್ಲ, ಅವಾಗ ಕರಿತಾ ಇದ್ವು, ಬರಲ್ಲ, ಸ್ವಲ್ಪ ಅಭಿಮಾನ ಜಾಸ್ತಿ. ಊಟ ಮುಗಿಸ್ಕೊಂಡು ಬರೋದು ಮನೆಗೆ, ನಾವು ಊಟ ಮಾಡ್ತಾ ಇದ್ವು, ಮಾಡೋ ಕಾಲಕ್ಕೆ ಬರೋದು. ಏನ್ ಊಟ ಮಾಡ್ತಾ ಇದ್ರ ನಾವು? ಏನಿದ್ರಿ, ಬರೇ ಹೋಳಿಗೆ ಆಂಬೋಡಿ ಇಷ್ಟೇ. ಆತ ಹೇಳೋದೇನು ಗೊತ್ತ, ನಾನು ಹಠಾಟ್ ಅನ್ನ, ಹಾಟಾಟ್ ಒಗ್ಗರಣೆ, ಏನು ಚೆನ್ನಾಗಿದೆ ಗೊತ್ತಾ ಹೇಳಿದ್ರೆ ನಮಗೆ, ಛೀ, ಈ ಆಂಬೋಡೆ ಹೋಳಿಗೆ ಏನ್ ಚೆನ್ನಾಗಿರುತ್ತೆ ಅದೇ ತಿನ್ಬೇಕು ಅನಿಸ್ಬೇಕು ನಮಗೆ, ವರ್ಣನೆ ಮಾಡೋದಾಗಿರುತ್ತೆ. ಹಾಗೆ ಹಾಗಲ್ಲ, ವಿಜಯದಾಸರ ಮಾತು ಹೇಗಿರುತ್ತೆ ಅಂದ್ರೆ, ಇವಾಗ ಇಮ್ಮಿಡಿಯೇಟ್ ಆಗಿ ಹೋಗಿ ನಾವು ಭೀಮಸೇನ ದೇವರು ನೋಡೇ ಬಿಡಬೇಕು. ಆ ಥರ ಹೇಳ್ತಾ ಇದ್ದಾರೆ. ಆ ಬೆಟ್ಟುಗಳು ಹೇಗಿವೆ ಅಂದ್ರೆ, ಮುಟ್ಟೆ ಮಾಸಿಪ್ಪವು. ಆ ಭೀಮಸೇನ ದೇವರ ಬೆರಳು ಮುಟ್ಬೇಕಂದ್ರೆ ಅಷ್ಟು ಚೆನ್ನಾಗಿದೆ ಅಂತೆ. ಏನು ಅಲ್ಲ, ಮಾಮೂಲಾಗಿ ಮುಟ್ಟೋದಲ್ಲ, ನೋಡಿದ್ರೆ ಹೆದರ್ಕೋಬೇಕು ಅಂಥ ಭೀಕರವಾದಂತ ಕೈ. ಒಂದು ಕ್ಷಣದಲ್ಲಿ ಎಲ್ಲಾ ಬದಲಾವಣೆ ಆಯಿತು. ಹೇಳ್ತಾ ಇದ್ದಾರೆ, ಥೋರ ಮಕ್ತಿಕಹಾರ ಸರಿಗೆ ಕೇಯೂರ ಪದಕ ಬಂಗಾರ ತಿಳಿಸಾರ, ಎಲ್ಲಾ ಸರಗಳು ಹಾಕೊಂತ ಇದ್ದಾರಂತವ್ರು. ಅಲ್ಲಿ ಹೇಳಲೇಬೇಕಾಗಿದೆ, ಯಾಕೆಂದ್ರೆ ಅವರು ಏನು ಧಾರಣೆ ಮಾಡಿದ್ರು ದೊಡ್ಡವರು, ದೊಡ್ಡವರ ಚರ್ಯ ದೊಡ್ಡದೇ ಆಗಿರುತ್ತೆ. ನಮ್ ತರ ಮೈ ತುಂಬಾ ಹಾರಗಳು ಹಾಕೊಂಡು ತಿರುಗೋರಲ್ಲ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಕಿಂಭಾರ ಭೂತ ಕಟಕ ಆದಿ ವಿಭೂಷಣ ಇರುವ ಈ ಸುತ್ತು ಸುಮ್ಮನ ಮೈಗೆ, ನಮ್ಮ ಮೈಯೇ ಭಾರ, ಅದಕ್ಕೊಂದು ಭಾರ ಹಾಕೊಂಡು ಯಾಕೆ ತಿರುಗೋದು ಈ ಹಾರಗಳೆಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಭೀಮಸೇನ ದೇವರು ಹಾಕೊಂಡ್ರಲ್ಲ ಅಂದ್ರೆ, ಈ ಹಾರಗಳೆಲ್ಲ ಹಾಕೊಂಡಿದ್ದವರು ಬಿಂಬ ಮೂರ್ತಿಯ ಪರಿಚಯ ಷೋಡಶಿಯಲ್ಲಿ ಮಾಡಿಕೊಡ್ತಾರೆ. ದೇವ ಹೇಗಿದ್ದಾನೆ ಅಂದ್ರೆ, ಮೊದಲು ಮೂರು ಪದರದ ಮುತ್ತಿನ ಹಾರ ಅಂತೆ, ಮೂರು ಪದರದ ವೈಢೂರ್ಯ ಮಾಲ, ನಂತರ ಮೂರು ಪದರದ, ನೋಡಿ ಸರಿಯಾಗಿ ಸರಿಯಾಗಿ ಕಳೆಗಳೆ ಬರ್ತಾ ಇದೆ, ಮೂರು ಪದರದ ಕಾಸಿನ ಸರ, ನಂತರ ವಿಶೇಷವಾಗಿ ಇಂದ್ರನೀಲ ಮಣಿಮಾಲ, ರತ್ನದ ಮಾಲ, ಇಷ್ಟೆಲ್ಲ ಹಾಕೊಂಡಿದ್ದಾನೆ. ಯಾರು ಹಾಕೊಂಡಿರೋದು? ಇಷ್ಟು ಸೂಕ್ಷ್ಮನಾದ ಜೀವನ ಕೈಯ ಹೆಬ್ಬೆರಳಿನಷ್ಟು ಅವನ ಹೃದಯದಲ್ಲಿರುವ ದೇವ ಇಷ್ಟು ಹಾರ ಹಾಕೊಂಡಿದ್ದಾನೆ ಅಂದ್ರೆ, ಯಾವ ಮುತ್ತು ಹಾಕೊಂಡಿರ್ಬೇಕ್ರಿ ಅಂದ್ರೆ, ಅವ ಪರಿಚಯ ಮಾಡ್ತಾರೆ, ದಡ್ರಂತೆ ನೋಡಬೇಡಿ, ಅವನು ಸ್ವತಂತ್ರ. ನಮ್ಗೆ ಅರ್ಥ ಆಗಲ್ಲ, ಇಂಗ್ಲಿಷ್ ಬಹಳ ಒಳ್ಳೇದು, ಇಂಡಿಪೆಂಡೆಂಟ್ ಅವ, ಯಾರ ಮೇಲೂ ಡಿಪೆಂಡೆಂಟ್ ಅಲ್ಲ ಅವನು. ಅವನ ಹಾರಗಳೆಲ್ಲ ಅವನೇ, ಅವನ ಕುತ್ತಿಗೆಯಲ್ಲಿರುವ ಬಿಳಿ ಮುತ್ತಿನ ಹಾರ ಯಾವುದು ಅಂದ್ರೆ ವಾಸುದೇವ ರೂಪಗಳು, ಪ್ಯೂರ್ ವೈಟ್, ವಾಸುದೇವ ರೂಪಗಳಿಂದ ತಯಾರಾದ ಮೂರು ಪದರದ ಮುತ್ತಿನ ಹಾರ. ಹಾಗೆ ಒಳ್ಳೆ ಸಂಕರ್ಷಣ ರೂಪಗಳಿಂದ ತಯಾರಾದ ವೈಢೂರ್ಯದ ಹಾರ, ಪ್ರದ್ಯುಮ್ನ ಹಳದಿ ಬಣ್ಣ, ಈ ಬಂಗಾರ ಥೂ ಅನ್ಬೇಕು ಅಂಥ ಬಂಗಾರದ ಕಾಂತಿ, ಆ ಪ್ರದ್ಯುಮ್ನ ರೂಪಗಳಿಂದ ತಯಾರಾದ ಕಾಸಿನ ಹಾರ. ಅದಕ್ಕೆ ಹೇಳುತ್ತಾರೆ ವಾಯುದೇವರ ಕುರಿತು, ಹೇಳುತ್ತಾ ವಾಯುದೇವರು ಸತ್ಯಲೋಕದಲ್ಲಿ ತಾವು ತಿರುಗಾಡುವಾಗ ಅವರ ಮೈ ಮೇಲೆ ಇರುವಂತಹ ಹಾರಗಳು ಒಂದಕ್ಕೊಂದು ಒಂದಕ್ಕೊಂದು ಬಡಿದುಕೊಳ್ತಾ ಇದ್ರೆ ಆ ಶಬ್ದವನ್ನ ಕೇಳಲಿಕ್ಕೆ ರುದ್ರಾದಿ ದೇವತೆಗಳು ಅಂದ್ರೆ ಮುಕ್ತರಾಗಿರತಕ್ಕಂಥ ಗರುಡಾದಿ ದೇವತೆಗಳು ವಾಯುದೇವರ ಕೊರಳಲ್ಲಿರುವ ಹಾರಗಳ ಶಬ್ದ ಕೇಳಿ ಉಪದೇಶ ಪಡೀಬೇಕು ಅಂತ ಹೋಗ್ತಾರಂತೆ. ಇದೇನ್ರಿ, ಅವರ ಕೊರಳಲ್ಲಿ ಹಾರದಿಂದ ಶಬ್ದಗಳು ಬಂದ್ರೆ ಉಪದೇಶ ಹೇಗೆ ಅಂದ್ರೆ, ಅಲ್ಲಿ ವೇದಾಭಿಮಾನಿಗಳೇ ನಿಂತಿರ್ತಾರೆ, ಅಲ್ಲಿ ಶಬ್ದ ವೇದವೇ ಉಚ್ಚಾರ ಆಗ್ತಾ ಇರುತ್ತೆ. ಆ ಹಾರ ತೊಡತಾ ಇದ್ದಾರೆ ಅವರು. ಎಲ್ಲಿದ್ದರೂ ಅಷ್ಟೇ, ಅವರಿಲ್ಲಿಗೆ ಬಂದ್ರ, ಇಲ್ಲಿಗೆ ಬಂದು ಹೆಣ್ಣು ವೇಷ ಹಾಕಿ ಹಾರ ಹಾಕಿದರೆ ಯಾರೇ ಬರಬೇಕು? ರೋಡ್ನಾಗಿರೋ ಸರ ಬರುತ್ತಾ? ದೇವತೆಗಳೇ ಬಂದು ನಿಲ್ತಾ ಇದ್ದಾರೆ, ಕ್ಯೂ ಅಲ್ಲಿ ಇರ್ತಾರೆ, ಸ್ವಾಮಿ ಸೇವಾ ಮಾಡ್ತೀವಿ ಅಂತ ಎಲ್ಲರೂ ಬಂದು ಜಾಮ್ ಪ್ಯಾಕ್ ಆಗಿ ನಿಲ್ತಾ ಇದ್ದಾರೆ. ಸ್ವಾಮಿ ನಾವು ಬರ್ತೀವಿ, ನಾವು ಬರ್ತೀವಿ. ಜಗನ್ನಾಥದಾಸರು ಹರಿಕಥಾಮೃತ ಸಾರ ಬರೆಯುವಾಗಲೇನೆ ದೇವತೆಗಳು ನಾವು ಬರ್ತೀವಿ ಅಂತ ಮುಂದೆ ನಿಲ್ತಾರೆ. ಮತ್ತೆ ಭೀಮಸೇನ ದೇವರು ಸರ ಹಾಕಿದ್ರೆ ದೇವತೆಗಳು ಬರಲ್ಲ, ಅದೇ ಹೇಳ್ತಾ ಇದ್ದಾರೆ. ತುಂಬಾ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆಚಾರ ಬಂದಿದ್ದಾರೆ. ಇನ್ನ ಕೊನೆಗೆ ಯಾಕಂದ್ರೆ ದೊಡ್ಡವರ ಮುಂದೆ ಚಾಪಲ್ಯ ತೋರಬಾರದು ಅಂತ ಹೇಳ್ತಾರೆ. ಚಾಪಲ್ಯ ಅಂಬುದು ನನ್ನ ಸ್ವಭಾವ ಧರ್ಮ, ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸಬ್ಜೆಕ್ಟ್ ಅಂತ ಭೀಮಸೇನ ದೇವರದ್ದು ಕೊಟ್ಬಿಟ್ಟಿದ್ದಾರೆ, ಮಾಮೂಲು ಮಿಕ್ಕಾದ್ರೆ ಅಷ್ಟು ಇರ್ತಾ ಇದ್ದಿಲ್ಲ. ಕೊನೆಗೆ ಹೇಗಿದ್ದಾರಪ್ಪ ಭೀಮಸೇನ ದೇವರ ಕುರಿತು ಹೇಳ್ರಿ ಒಂದು ಸಲ ಹೇಗಿದ್ದಾರೆ ಅಂತ ಹೇಳ್ತಾರೆ. ಜಂಬೀರ ವರ್ಣದ ಬೊಂಬೆಯೋ, ಜಂಬೀರ ವರ್ಣದ ಬೊಂಬೆ ಅಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜಂಬೀರ ಫಲ ಅಂದ್ರೆ ನೇರಳೆ ಹಣ್ಣು, ನೇರಳೆ ಹಣ್ಣು ಆ ನೇರಳೆ ಬಣ್ಣದ ಬೊಂಬೆ ಅಂತಿದ್ದಾರಂತೆ. ನಮಗೆ ಕಪ್ಪು ಅಂದ್ರೆ ಅಷ್ಟೇ ಚೆನ್ನಾಗಿದ್ದಾರೆ ಅಂದ್ರೆ ಬಿಳಿ ಇದ್ರೇನೆ ಚೆನ್ನಾಗಿರ್ತಾರೆ, ಕಪ್ಪಿದ್ರೆ ಚೆನ್ನಾಗಿಲ್ಲ ಅಂತ ನಮ್ಮ ತಲೆಯಲ್ಲಿ ಡಿಕ್ಲರೇಷನ್ ಇರುತ್ತೆ. ತೆಗೆದಾಕ್ರೆ ಏನ್ ಹೇಳ್ತಾರೆ, ಕಪ್ಪಿನಲ್ಲೂ ಅಪ್ಪನಂತ ಸೌಂದರ್ಯ ತೋರಿಸ್ತಾ ಇದ್ದಾರೆ. ಅದ್ಭುತ ರೀ ಅದನ್ನ ಹೇಳ್ತಾರೆ. ಯಾಕೆ ಜಗದಪ್ಪ, ಜಗದಪ್ಪ ಅವನೇ ನೀಲಿ ಬಣ್ಣ, ಆ ನೀಲಿ ಬಣ್ಣದಲ್ಲಿರುವ ಸೌಂದರ್ಯ ಬಿಳಿಯಲ್ಲಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಜಂಬೀರ ವರ್ಣದ ಬೊಂಬೆಯೋ ಸೋಸುವ ದುಂಬಾಲು ಬಾಯಲ್ಲಿ, ಆ ನಡೀತಾ ಮಾತಾಡ್ತಾ ಇದ್ರೆ ಆ ತುಟಿ ಕದಲುತ್ತಾ ಇದೆ ಅಂತೆ. ಇಲ್ಲಿದ್ದವರಲ್ಲ ದೇವತೆಗಳ ತುಟಿ ಕಡೆ ನೋಡ್ತಾ ಇದ್ದಾರಂತೆ. ಅಪ್ಪ ಎಷ್ಟು ಚೆನ್ನಾಗಿ ಆ ತುಟಿ ಕದಲಿಸ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಭೀಮಸೇನ ದೇವರು ಹಿಂದೆ ಓಡ್ತಾ ಇದ್ದಾರಂತೆ. ಏನ್ ಆಶ್ಚರ್ಯ, ಸ್ವಾಮಿ ಬಿಂಬ ಅವರಿಗೆ ಪ್ರತಿಬಿಂಬರಾಗಿರತಕ್ಕಂಥ ಇವರು ಸ್ತ್ರೀ ರೂಪ ಧಾರಣೆ ಮಾಡಿದರೆ ಜಗತ್ತನ್ನೇ ಮೋಹಗೊಳಿಸುವಂತಹ ರೂಪ ನಮ್ಮ ಭೀಮಸೇನ ದೇವರು. ಒಳ್ಳೆ ಕೆಲಸ ಮಾಡಿದ್ರಿ, ಒಳ್ಳೆ ಸಬ್ಜೆಕ್ಟ್ ಕೊಟ್ಟು. ಯಾಕಂದ್ರೆ ಜಗತ್ತಿಗೆ ನಮ್ಮಪ್ಪ ಭೀಮಸೇನ ದೇವರು ಹೇಗಿರುತ್ತಾರೆ ಆ ರೂಪವನ್ನು ಸ್ಮರಣೆ ಮಾಡಬೇಕು. ಏನಾಗುತ್ತರಿ ಭೀಮಸೇನ ದೇವರ ರೂಪ, ಹೆಣ್ಣಿನ ರೂಪ ವರ್ಣನೆ ಮಾಡಿದ್ದೀರಾ, ಒಂದು ಗಂಟೆ ಬಾಯಿ ಹರ್ಕೊಂಡಿದ್ದೀರಾ, ನಮಗೇನು ಪ್ರಾಫಿಟ್ಟು ಅಂತ ಕೇಳ್ತೀರಾ. ಇಷ್ಟೇ ನಮ್ಮಲ್ಲಿ ಕಾಮನೆಗಳೆಲ್ಲ ಸುಟ್ಟು ಬೂದಿಯಾಗುತ್ತೆ ಈ ರೂಪ ಚಿಂತನೆ ಮಾಡಿದರು. ಒಂದೊಂದು ರೂಪಕ್ಕೂ ಒಂದೊಂದು ಫಲ ಇದೆ, ಅಂಥ ರೂಪ ಇದು. ಸರಿ ಹೇಳ್ತಾರೆ ಸಂಧ್ಯಾ ದೇವತೆಯೋ, ನೋಡಿದ್ರೆ ಹೇಗಿದ್ದಾರೆ. ಈ ರೀತಿ ವರ್ಣನೆ ಗಂಡಸರು ಸೇರಿ ಉಟ್ಕೊಂಡ್ರೆ ಬರುತ್ತೆ ಅಂದ್ರಿ, ಮೀಸೆ ಎಲ್ಲ ಇರಲ್ವಾ, ಎಷ್ಟು ಮೀಸೆ ತೆಗೆದು ಸೀರೆ ಉಟ್ಟರು ಕೂಡ ಅಸಹ್ಯವಾಗಿ ತೋರ್ತಾ ಇರುತ್ತೆ. ಅವರನ್ನು ನೋಡಿ ಸಂಧ್ಯಾ ದೇವತೆಯೋ ಅಂತ ಹೇಳ್ತಾರ, ಅಸಹ್ಯವಾಗಿರಲ್ಲ, ರೂಪವೇ ಬದಲಾವಣೆ ಮಾಡಿವೆ, ಶುದ್ಧ ಹೆಣ್ಣಿನ ರೂಪ. ಅದನ್ನು ಹೇಳ್ತಾರೆ ಸಂಧ್ಯಾ ದೇವತೆಯೋ ಇಂದ್ರನ್ನ ರಾಣಿಯೋ ಚಂದ್ರನ್ನ ಸತಿಯೋ ಕಂದಪ್ಪನ ಕರದಿಂದ ಬಂದ ಅರವಿಂದದ ಮಗ್ಗೆಯೋ ಅಂತ. ಯಾರು ಅಮರಾದಿಯ ಸಂದೋಹ ಕೊಂಡಾಡೇ, ದೇವತೆಗಳೇ ಕೊಂಡಾಡ್ತಾ ಇದ್ದಾರಂತೆ, ಅಪ್ಪ ಯಾರಿಗೆ ಬಂದದ್ದು ಅಂತ. ಸರಿ ಅಲ್ಲಿಗೆ ಹೋದ ಮೇಲೆ ಇಷ್ಟು ವರ್ಣನೆ ಮಾಡಿದ ಭೀಮಸೇನನ್ನ ಮುಟ್ಟಿದ, ಬಂದಿಯ ಬಹಳ ಒಳ್ಳೇದಾಯಿತು ಅಂತ ಹೇಳಿ ಮಂಡೆ ತಲೆ ಮುಟ್ಟಿದನಂತೆ. ಹಿಂದಿನಿಂದ ಮಗ ಮುಖ ತೋರಿಸಲಿಲ್ಲ ಚೂರು, ಯಾಕೆ ನಾ ಮುಖ ತೋರಿಸಲಿಲ್ಲ ಅಂತ ಹೇಳಿದ್ರೆ ಗಂಡಸಾಗಿದ್ದ ಅದಕ್ಕೆ ಮುಖ ತೋರಿಸಲಿಲ್ಲ ಗೊತ್ತಾಗಿಲ್ಲ, ಈ ರೂಪ ನೋಡಿದ್ರೆ ಶಾಕಿಂದ ಬಿದ್ದೋಗ್ತಾನೆ ಅಂತ ಮುಖ ತೋರಿಸಲಿಲ್ಲಂತೆ, ಅಷ್ಟು ಸೌಂದರ್ಯ. ಅದೇ ಹೇಳ್ತಾರೆ ಪಾರ್ವತೀದೇವಿಯ ಸೌಂದರ್ಯ ವರ್ಣನೆ ಮಾಡ್ತಾರೆ ವಾಯುಪುರಾಣದಲ್ಲಿ. ಪಾರ್ವ ಆ ತಾಯಿ ಎಷ್ಟು ಸುಂದರಳು ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಪ್ರಾಣಿಗಳು ಕೂಡ ಬೆಚ್ಚಿ ಬಿದ್ದು ಹಾಗೇ ನೋಡ್ತಾ ಇರಬೇಕಂತೆ, ಅಂಥ ಸೌಂದರ್ಯ ಪಾರ್ವತೀದೇವಿಗಿದ್ದರೆ ಈ ಸ್ತ್ರೀ ರೂಪ ತೊಟ್ಟ ವಾಯುದೇವರನ್ನು ನೋಡಿದರೆ ಶಾಕ್ ಆಗಿರಲ್ವಾ. ಅದಕ್ಕೆ ಹಿಂದೆ ತಿರುಗಿದ್ರೆ ತಲೆ ಮುಟ್ಟಿದ, ಮಂಡೆ ಮೋಗ ಗಲ್ಲ ದುಂಡು ಕೂಚ ಮುಟ್ಟಿ ಬೆಂಡಾದ. ಇವರು ಬೆಂಡಾದ್ರು, ಯಾಕೆ ಇವರಿಗೆಲ್ಲ ಸುಕುಮಾರವಾಗಿ ಕಾಣುತ್ತಾ ಇದೆ, ಅವನು ಮುಟ್ಟಿದ್ರೆ ಅವನು ಬೆಂಡಾದ. ಯಾಕ ಅಂದ್ರೆ ಹೇಳ್ತಾರೆ ನಾರಿಯಲ್ಲ ಮಕ್ಕ ಮಾರಿ ಇದೇನುತ, ಅವನ ಕೈಗೆ ಮಾತ್ರ ಬಹಳ ರಫ್ ಆಗಿ ಬರ್ತಾ ಇದೆಲ್ಲ. ಯಪ್ಪ ಇದು ನಾರಿಯಲ್ಲ ಮಾರಿ ಅಂತ ಇದ್ದಾನೆ. ಶಾರೀರವತಿ ಕಠೋರವ ಕಂಡು ಜಜ್ಜರಿತನಾಗಿ, ಆ ಮೈ ಮುಟ್ಟಿದ ಕೂಡಲೇ ಇವನಿಗೆ ಮೈ ನಡಕ ಬರ್ತಾ ಇದೆ. ಹೇಗ್ರಿ ಬರುತ್ತೆ ಅಂದ್ರೆ ಈ ವ್ಯಾಯಾಮ ಮಾಡಿ ಯುದ್ಧದಲ್ಲಿ ಕರಡು ಕಟ್ಟಿರುತ್ತೆ ದೇಹ. ಆ ಎಷ್ಟು ಕರಡು ಕಟ್ಟಿರುತ್ತೆ ಅಂದ್ರೆ ಆ ದೇಹ ಮುಟ್ಟಿದ ಕೂಡಲೇ ಗೊತ್ತಾಗುತ್ತಂತೆ ಇವನು ಎಂಥವ ಅಂತ. ಮುಟ್ಟೋದೆ ಯಾಕೆ, ನೋಡಿದ ಕೂಡಲೇ ಗೊತ್ತಾಗುತ್ತೆ. ಸುಗ್ರೀವ ಬೆಟ್ಟದ ಮೇಲೆ ಕೂತಿದ್ದ, ದೂರ ಎಲ್ಲೋ ರಾಮಚಂದ್ರ ಲಕ್ಷ್ಮಣ ಬರ್ತಾ ಇದ್ರು, ಬರ್ತಾ ಇದ್ರೆ ಅಂತ ಹಾರಿಬಿಟ್ಟ. ಏನು ಸುಗ್ರೀವನ ಚಿಕ್ಕ ಕೋತಿಯ, ಬೆಟ್ಟಗಳನ್ನೇ ಹಾರಿಸಿ ಬಿಡುವ ಮಹಾಕವಿ, ಪರ್ವತಗಳ ಶಿಖರಗಳನ್ನೇ ಎತ್ತಿ ಬಿಡ್ತಾರೆ ಅಂಥ ಬಲಶಾಲಿ, ಹಾರಿಬಿಟ್ಟಂತೆ. ಏನ್ ನೋಡಿ, ಆ ರಾಮನ ಮೈ ಮೇಲೆ ಆ ಬಿಲ್ ಇದೆಯಲ್ಲ, ಆ ಬಿಲ್ಲಿನ ಗಾಯ ಅಂದ್ರೆ ಬಿದ್ದು 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 ಕರಡು ಕಟ್ಟಿ ಕಟ್ಟಿ ಕಟ್ಟಿ, ಆ ಕರಡು ಕಟ್ಟಿದ್ದನ್ನು ನೋಡಿ ಅಪ್ಪ ಇವರು ಎಂಥ ಬಲಶಾಲಿಗಳು ನನ್ನ ಕೊಲ್ಲಕ್ಕೆ ಬರ್ತಾ ಇದ್ದಾರೆ ಅಂತ ಹೆದರಿಬೆಂಡಾದ. ಶರೀರದ ಕಾಠಿಣ್ಯ, ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ ಬರುತ್ತೆ, ಒಂದು ಪದಾರ್ಥದ ಕಾಠಿಣ್ಯ ಮುತ್ತಿದ್ರಬೇಕಾಗಿಲ್ಲ, ನೋಡಿ ಗೊತ್ತಾಗುತ್ತೆ ಅನುಭವ ಇದ್ರೆ ಅಂತ ಹೇಳಿ. ಆ ರೀತಿ ಈತ ಮುಟ್ಟಿದ ಕೂಡಲೇ ಗೊತ್ತಾಗ್ತಾ, ಇದು ಹೆಣ್ಣಲ್ಲ ಮಕ್ಕ ಮಾರಿ ಇದೆನುತ್ತ, ನೀನ್ಯಾರು ಪೇಳೆಂದು ವಿಕಾರಿ ಗಂಭಾರಿಸಿ ಕ್ರೂರನಾಗೆ, ಯಾರು ನೀನು ಅಂತ ಕೇಳಿದ ಕೊಳ್ಳೆ. ಅವಾಗೆ ಹೇಳ್ತಾ ಇದ್ದಾರೆ ಭೀಮಸೇನ ದೇವರು, ತೋರು ಕೈ ಎಂದು, ನಿನ್ ಕೈ ತೋರು, ನಾನು ಯಾರು ತೋರ್ತೇನೆ. ಕೈ ಕೊಟ್ಟ ಕೂಡ ಹೇಳ್ತಾರೆ, ಸಮೀರನು ಎದ್ದು ವಿಚಾರಿಸಿಕೋ ಎನ್ನ ನಾರಿತನ ಎಂದು, ನೋಡ್ಕೋ ನಾ ನಾರಿ ಅಂತ ನಾರಿ ನೋಡ್ಕೋ ಅಂತ ನೋಡುತ್ತಾರೆ. ಪೂರ ಮುಷ್ಟಿಯಿಂದ ಹಾರಿ ಹೊಡೆಯಲು ಕ್ರೂರನು ರಕ್ತವ ಕಾರಿದನು, ಯಾಕೆ ಏಟ್ ಹೊಡೆದ ಕೂಡಲೇ ರಕ್ತ ಕಾರಿ ಬೀಳತಾ ಇದ್ದಾನೆ. ಸರಸಾದಿ ಸಂಧಿ ವಿರಸವಾಗಿತ್ತು ಕರಸು ಈ ಪೂರ ದರಸುಗಳನ್ನ, ನಾ ನಡೆಯೋ ಎಲ್ಲರ ಕರಸು, ನೀನೊಬ್ಬನೇ ಬಂದಿ ಅಂತ ಕೊಂದಿ ಅಂತಲ್ಲ, ನಿಮ್ಮವರೆಲ್ಲರನ್ನ ಕರಸು ಪುಡಿ ಪುಡಿ ಮಾಡಿಬಿಡುತ್ತೇನೆ. ಹೇಳ್ತಾ ಇದ್ದಾನೆ, ನರಿ ಸಿಂಹನ ನಿಜ ಅರಸಿಗೆ ಮನ ಬಿರಿಸಿದೆಯ, ನೀನು ನರಿ ಸಿಂಹದ ಪತ್ನಿಗೆ ಕೈ ಹಾಕ್ತಿಯೇನೋ. ಮಂದರಸನೇ, ಮಂದನಾದ ಅರಸನೇ, ಮಫ್ ಅಂತ ಬೈತಾ ಇದ್ದಾರೆ, ಅರಸಿ ನೋಡೆಂದು ವರಸಿದ, ಹೇಗೆ ಅವನ ಮುದ್ದೆ ಮಾಡಿಬಿಟ್ರಂತೆ. ಹೇಗೆ ಹಯಗ್ರೀವ ನಾಮಕ ಭಗವಂತ ವಿಶೇಷವಾಗಿ ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿ ಭೂಮಿಗೆ ಅವನನ್ನ ಪೂರ್ಣ ಮುದ್ದೆ ಮಾಡಿಬಿಟ್ಟ. ಮೇಧೋವಿಹಿ ನಿರ್ಮಿತತ್ವಾಚ ಮೇಧಿನೀತಿ ವಿದುರ್ಬುಧಾಹ ಅಂತ ಹೇಳ್ತಾರೆ, ಅವನನ್ನ ಭೂಮಿಯಲ್ಲಿ ಮುದ್ದೆ ಮಾಡಿಬಿಟ್ಟ. ಹಾಗೆ ವರಸಿದ ಯಾರಿವರು, ಜೀವದ ಅರಸ, ಎಲ್ಲ ಜೀವರ ಅರಸ ನಮ್ಮ ಭೀಮಸೇನ ದೇವರು. ಖಳನ ಬೆರಸಿ, ಎಲ್ಲ ಬೆರೆಸಿಬಿಟ್ರಂತೆ, ಅಲ್ಲಲ್ಲಿ ಇರಿಸಿ ಬೆರೆಸಿಬಿಟ್ರೆ ಇವನ ಐಡೆಂಟಿಫಿಕೇಶನ್ ಹೇಗಪ್ಪ, ಇವ ಕೀಚಿತ ಅಂತ ಯಾರಿಗೆ ಗೊತ್ತಾಗಬೇಕು. ಅಲ್ಲಲ್ಲಿ ಇರಿಸಿ ಅಂದ್ರೆ ಅವನದ್ದು ಇವನೇ ಗೊತ್ತಾಗಬೇಕು ಅಂತ ಪೋಸ್ಟ್ ಮಾರ್ಟಮ್ ಅಲ್ಲಿ ಕೊಡ್ತಾರಲ್ಲ ಆ ತರ, ಅವನು ಚೂರು 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 ಇರಿಸಿ ಹೇಳ್ತಾ ಇದ್ದಾರೆ. ಪೂರಟ ವಿಜಯ ವಿಠಲನ, ಬಂಗಾರದ ಆ ವಿಜಯ ವಿಠಲ ಯಾರು, ನರಸಿಂಹನ ಅರಸಿನ ಲೀಲೆ ಸ್ಮರಿಸುತ್ತ, ಅರಸಿನ ಲೀಲೆ ಸ್ಮರಿಸಿದ್ರಂತೆ. ಏನು ಲೀಲೆ, ಭೀಮಸೇನ ದೇವರು ಅಂದ್ರೆ ಹೇಳ್ತಾರೆ, ಬ್ರಹ್ಮವಿತು ಅಂತ ಹೇಳಿದವಲ್ಲ, ಬ್ರಹ್ಮನನ್ನ ತಿಳಿದವ ಅಂತ ಕೃಷ್ಣ ಹೇಳಿದ ಶಬ್ದಕ್ಕೆ ರಾಯರು ಹೇಳಿದರಲ್ಲ, ಬ್ರಹ್ಮೈವ ಸ್ವತಂತ್ರಂ ಅಂತ ಹೇಳತಕ್ಕ ಮಹಾನುಭಾವರು ಭೀಮಸೇನ ದೇವರು. ಅವರು ಇಷ್ಟು ಅವನನ್ನು ಒರೆಸಿದ ಮೇಲೆ, ಅವನ ಕೊಂದ ಮೇಲೆ, ನಾ ಕೊಂದೆ ಅಂದುಕೊಂಡಿಲ್ಲಂತೆ, ನನ್ನೊಳಗೆ ಸ್ವಾಮಿ ನಿಂತು ಕೊಲ್ಲಿಸಿದ ಅಂತ ನರಸಿಂಹನ ಲೀಲೆ, ತನ್ನೊಳಗೆ ನರಸಿಂಹದೇವರು ತೋರಿದ ಲೀಲೆಯನ್ನ ಸ್ಮರಿಸುತ್ತಾ ಭೀಮ ಬಂದ ಅಂತ ಹೇಳಿದ್ರು. ಇಂಥ ಭೀಮಸೇನ ದೇವರು ನಮ್ಮ ಗುರುಗಳು ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ವಿಜಯದಾಸರು ಹೇಳ್ತಾ ಇದ್ದಾರೆ. ವಿಜಯದಾಸರ ಆರಾಧನೆ ಅಂದ್ರೆ ಏನು, ಒಂಚೂರು ಎಲ್ಲ ಮಂಡಿಗೆ ಹೋಳಿಗೆ ಮಾಡ್ಕೊಂಡು ತಿಂದ್ಬಿಟ್ಟು ಗೋವಿಂದ ಅಂತ ಹೋದ್ರೆ ಅಲ್ಲ, ವಿಜಯರಾಯರ ಪದ ಪದಗಳಲ್ಲಿ ಅವರು ಬಚ್ಚಿಟ್ಟು ಬಚ್ಚಿಟ್ಟು ತತ್ವಗಳು ಹೇಳಿರ್ತಾರೆ, ಅದನ್ನ ಬಿಚ್ಚಿ ಬಿಚ್ಚಿ ನೋಡಿ ಆನಂದ ಪಟ್ಟರೆ ಅದು ನಿಜವಾದ ಆರಾಧನೆ. ಆ ರೀತಿಯಲ್ಲಿ ನೀವು ಆರಾಧನೆ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅದಕ್ಕೆ ಅರ್ಜುನ ಬಹಳ ಚೆನ್ನಾಗಿ ಯುದ್ಧ ಮಾಡಿದ ಕಾರಣ ಯಾರು, ಕೃಷ್ಣ. ಕೃಷ್ಣ ಇಲ್ಲಾಂಗೆ ಅರ್ಜುನ ಯುದ್ಧ ಮಾಡಲಿಕ್ಕಾಗುತ್ತ? ರಾಮಚಂದ್ರಾಚಾರ್ಯ ಎಂಬ ಅರ್ಜುನ ಈ ಜ್ಞಾನಯಜ್ಞದ ಯುದ್ಧ ಮಾಡಬೇಕಾದರೆ ನಮ್ಮ ನಾಗಸಂಪಿಗೆ ಆಚಾರ್ಯ ಎಂಬ ಕೃಷ್ಣ ಇರಬೇಕು. ನನಗೆ ಗೊತ್ತು, ಅವರಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು ಅರ್ಜುನನಿಂದ ಬಾಣ ಎಲ್ಲೆಲ್ಲಿ ಯಾವ ಯಾವ ಬಾಣ ಪ್ರಯೋಗ ಮಾಡಿಸಬೇಕು ಅಂತ ಕೃಷ್ಣನಿಗೆ ಗೊತ್ತು. ರಾಮಚಂದ್ರಾಚಾರ್ಯರಿಂದ ಯಾರ್ಯಾರಿಗೆ ಯಾವ್ಯಾವ ಸಬ್ಜೆಕ್ಟ್ ಏನೇನು ಕೊಡಿಸ್ಬೇಕು, ಹೇಗೆ ಹೇಳಿಸ್ಬೇಕು ಏನು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಆ ರೀತಿಯಲ್ಲಿ ಎಲ್ಲರನ್ನ ಕರೆಸಿ ಯಾಕೆ ಹೇಳಿದ್ರು ಅಂತೀರಾ ಅಂದ್ರೆ, ಮಿಕ್ಕವರೆಲ್ಲ ದೊಡ್ಡ ದೊಡ್ಡವರು ಬರ್ತಾರೆ ಅವರಿಗೆಲ್ಲ ಕೊಡಬಹುದು, ಚಿಕ್ಕ ಸಬ್ಜೆಕ್ಟ್ ಕೊಟ್ರೆ ದೊಡ್ಡವರು ಫೀಲ್ ಆಗ್ತಾರೆ, ಮತ್ತೆ ಆ ಚಿಕ್ಕ ಸಬ್ಜೆಕ್ಟ್ ಯಾರಿಗೆ ಕೊಡಬೇಕು, ಈ ಬೆಂಗಳೂರಲ್ಲಿ ಬಹಳ ಚಿಕ್ಕವರು ಶ್ರೀನಿವಾಸ ಅವರು ಕೊಟ್ಟು ಬಿಡಿ ಅಂದ್ರು, ಕೊಟ್ಟರು ನನಗೆ, ನಾನು ಚೂರು ಮಾತ್ರ ಹೇಳಲಿಕ್ಕಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯರು ನನ್ನ ಕ್ಷಮಿಸಬೇಕು ಅಂತ ಕೇಳಿಕೊಂಡೆ, ಅವರ ಟೈಮ್ ನಾನು ಎನ್ಕ್ರೋಚ್ ಮಾಡಿಬಿಟ್ಟೆ.